ಆಹಾರವೇ ಇಲ್ಲ, ಬರೀ ಗಾಳಿ ಕೊಡ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರು ಸ್ತೋತ್ರ ಮಾಡೋದೆಲ್ಲ ಒಂದು ಭಾಗ, ಅದಕ್ಕೆ ಆಚರಣೆ ಬೇಕಾದ ಇನ್ನೊಂದು ಭಾಗ. ವಿಷ್ಣು ಸಹಸ್ರನಾಮ ಹೇಳ್ತಾರೆ ಅಥವಾ ಎಲ್ಲ ಹೇಳ್ತಾರೆ, ಪಾಪ ಅದು ಬೆಡ ಕಾಫಿ ಕುಡಿದು ಬಿಟ್ಟಿರ್ತಾರೆ ಮೊದಲೇನೆ, ಎಲ್ಲ ವ್ಯರ್ಥ, ಕೆಲಸಕ್ಕೆ ಬರೋದೇ ಇಲ್ಲ. ಅದಕ್ಕೆ ವಾಯುಭೋಜನಾಹ, ವಾಯುಭೋಜನ ಅಂದರೆ ಅನ್ನ ನೀರು ತಗೊಳ್ಳದೆ ಹೇಳಬೇಕು ಅಂತ ಅರ್ಥ. ಉಪವಾಸ ಇದ್ದು ಹೇಳಿದ್ರೆ ಬರೋ ಸಿದ್ಧಿ, ಉಂಡು ಹೇಳಿದ್ರೆ ಬರೋದಿಲ್ಲ. ವಿನಿದ್ರಾಹ, ಎಚ್ಚರಿಕೆಯಿಂದ ಹೇಳಬೇಕು, ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೇಳಬೇಕು ಅಂತ ಅರ್ಥ. ಯಾಂತ್ರಿಕವಾಗಿ ಹೇಳ್ತಾ ಹೋದರೆ ತಪ್ಪದು, ಅರ್ಥ ಮಾಡ್ಕೊಂಡು ಹೇಳಬೇಕೆ ಹೊರತು ಯಾಂತ್ರಿಕವಾಗಿ ಹೇಳಬಾರದು. ಅದಕ್ಕೆ ವಿನಿದ್ರಾಹ, ವಾಯುಭೋಜನ ಅಂತ ಕರೆದೇವು. ಅದಕ್ಕೆ ಇನ್ನೊಂದು ಅರ್ಥ, ವಾಯುಭೋಜನ ಅಂತ ಹೇಳಿದ್ರೆ ಅನ್ನ ಇಲ್ಲ ನೀರಿಲ್ಲ, ಬರೀ ಗಾಳಿ ಕುಡೀರಿ, ಏಕಾದಶಿ ಆದಿ ಉಪವಾಸಗಳನ್ನು ಮಾಡಿ ಅಂತ ಅರ್ಥ. ಇಲ್ಲದೆ ಹೋದ್ರೆ ವಾಯುಭೋಜನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಸಾಧಾರಣೇನ ಉಪದೇಶಾ ಭವಂತಿ. ಇನ್ನು ವಿನಿದ್ರಾಹ ಅಂದ್ರೇನು, ಜಾಗರಣೆ ಮಾಡಿ ಅಂತ ಅರ್ಥ. ದಿವಸ ಮಾಡಬೇಡಿ, ಮತ್ತೆ ಏಕಾದಶಿ ದಿವಸ ಅಷ್ಟು ಮಾಡಿ ಸಾಕು. ಅವರು ದಿವಸ ಮಾಡಿದ್ದಕ್ಕೆ ಪರಮಾತ್ಮ ಸಾಕ್ಷಾತ್ ಕಾಣ್ತಾನೆ, ನಿಮ್ಮ ಸಾಕ್ಷಾತ್ ಕಾಣೋದಿಲ್ಲ, ಸಂದೇಶವನ್ನಾರು ಕೊಡ್ತಾನೆ ನಮ್ಮ ಕಿವಿ. ಆಗ ಪರಮಾತ್ಮ ಕಂಡು ಹೇಳ್ತಾನೆ, ಬ್ರಹ್ಮದೇವರೇ ನೀವೆಲ್ಲ ಬಂದಿದ್ದೀರಿ, ಯೋಚನೆ ಮಾಡಬೇಡಿ. ತಸ್ಯ ಶಾಂತಿಂ ವಿಧಾಶ್ಯಾಮಿ, ಕಾಲಂ ತಾವತ್ ಪ್ರತೀಕ್ಷತ, ಕಾಲ ತಾವತ್ ಪ್ರತೀಕ್ಷತಾವತ್ ಪಾಠಾಂತರ ಉಂಟು, ಎಲ್ಲ ಅರ್ಥ ಒಂದೇನೆ. ಅವನನ್ನು ಸಂಹಾರ ಮಾಡ್ತೇನೆ, ಯೋಚನೆ ಮಾಡಬೇಡಿ ಅಂತ ಆಶ್ವಾಸನೆ ಕೊಡುತ್ತಾನೆ. ಬ್ರಹ್ಮದೇವರ ಮುಂದಿಟ್ಟುಕೊಳ್ಳೋದು ಕೆಲಸ ಆಗೇ ಆಯಿತು ಅಂತ ಅರ್ಥ. ಯಾವಾಗ ಸಂಹಾರ ಮಾಡೋದು ಅಂದರೆ, ನಿರ್ವೈರಾಯ ಪ್ರಶಾಂತಾಯ ಶ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಹ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ನಿರ್ವೈರನಾದ, ಪ್ರಶಾಂತನಾದ, ತನ್ನ ಮಗನಾದ, ಮಹಾತ್ಮನಾದ ಪ್ರಹ್ಲಾದನಿಗೆ ಯಾವಾಗ ದ್ರೋಹ ಮಾಡ್ತಾನಲ್ಲ ಆವಾಗ ನಾನು ಕೊಲ್ತೇನೆ. ಇದು ಪರಮಾತ್ಮ ಹೇಳಿದ ಮಾತು. ನಿರ್ವೈರಾಯ ಪ್ರಶಾಂತಾಯ ಶ್ವಸುತಾಯ ಮಹಾತ್ಮನೆ, ತನ್ನ ಮಗನಿಗೆ ದ್ರೋಹ ಮಾಡಿದಾಗ ಕೊಲ್ತೇನೆ. ಎಂಥ ಸಮಸ್ಯೆ, ಇನ್ನೊಬ್ಬರು ಮಗನಿಗೆ ದ್ರೋಹ ಮಾಡೋದು ಅಂತ ಹೇಳಿದರೆ ಯಾರೋ ಸತ್ತು ಹೋಗಬಹುದಾಗಿತ್ತು. ತನ್ನ ಮಗನಿಗೆ ದ್ರೋಹ ಮಾಡಿದಾಗ ನಾನು ಕೊಲ್ತೇನೆ, ಇದು ಹೊರಗಿನ ಅರ್ಥ. ನಮಗಾಗ ಆಶ್ಚರ್ಯ, ನಮಗೆ ಸಾಮಾನ್ಯವಾಗಿ ಮೋಕ್ಷ ಸಾಧನ ತಮಸ್ಸಾಧನ ಅಂತ ಕರೆಯೋದನ್ನ ಹರಿವಾಯುಗಳ ದ್ರೋಹವನ್ನು ಹಾಗೆ ನಾವು ಕರೀತೇವೆ. ಪ್ರಹ್ಲಾದ ಕರ್ಮಜ ದೇವತೆಯ ಸಾಲಿ ಸೇರ್ತಾನಷ್ಟೇ. ಅಂಥವನ ದ್ರೋಹ ಇಷ್ಟ ಅನರ್ಥ ಕಾರಣವೇ ಅಂತ ಕೇಳಿದರೆ ಅದಕ್ಕೆ ಉತ್ತರ ಅಲ್ಲಿದೆ. ಯಾವಾಗ ಸ್ವಸುತಾಯ ಹೊರಗಿನ ಅರ್ಥ ತನ್ನ ಮಗನಿಗೆ ದ್ರೋಹ ಮಾಡಿದಾಗ ಅಂತ ಅರ್ಥ, ಒಳಗಿನ ಅರ್ಥ ಸ್ವಸುತಾಯ ಸ್ವ ಅಂದ್ರೆ ನನ್ನ ಮಗನಿಗೆ ದ್ರೋಹ ಮಾಡಿದಾಗ ಅಂತ ಅರ್ಥ. ಪರಹ ಸ್ವಹ ಹರಿಹಿ ಉದ್ದಾಮ ಇವು ನಾಲ್ಕು ಪರಮಾತ್ಮ ರಹಸ್ಯ ನಾಮಗಳು ಅಂತ ಆಚಾರ್ಯ ಹೇಳ್ತಾರೆ. ಸ್ವ ಅಂದ್ರೆ ನಾರಾಯಣ ಅಂತ ಅರ್ಥ, ಸ್ವಸುತಾಯ ಅಂದ್ರೆ ನನ್ನ ಮಗನಾದಂಥ ಪ್ರಹ್ಲಾದನಿಗೆ. ಪ್ರಹ್ಲಾದ ನಾರಾಯಣನ ಮಗನ ಅಂದ್ರೆ ಅಲ್ಲ, ಪ್ರಹ್ಲಾದನು ವಾಯುದೇವರಿದ್ದಾರಲ್ಲ ಅವರು ನಾರಾಯಣನ ಮಗ, ಪ್ರಾಣಾದ್ವಾಯು ರಜಾಯತ, ಅದಕ್ಕೆ ಅವರ ಮೇಲೆ ದ್ವೇಷ ಮಾಡ್ತಾನಲ್ಲ ಅವಾಗ ಕೊಲ್ತೇನೆ ಅಂತ ಅರ್ಥ. ಆಗ ಆಚಾರ್ಯ ಮಾತನ್ನು ಹೇಳದೆ ಹೋಗಿದ್ದನ್ನು ತಿಳಿತೇನೆ ಇರಲಿಲ್ಲ. ಹಿರಣ್ಯಕಶಿಪು ಪುತ್ರ ಪ್ರಹ್ಲಾದೋ ಭಗವತ್ಪ್ರಿಯ ವಾಯುನಾಚ ಸಮಾವಿಷ್ಟ, ವಾಯುದೇವರ ಆವೇಶ. ಆದ್ರಿಂದನೇ ವಾಯುದೇವರ ದ್ರೋಹ ಮಾಡಿದಾಗ ಸಂಹಾರ ಮಾಡ್ತೇನೆ ಅಂತ ಅರ್ಥ. ಇದೇ ಮಾತನ್ನು ವಾಯುಸ್ತುತಿಯಲ್ಲಿ ಹೇಳೋದು. ಅಸ್ಮಿನ್ ಅಸ್ಮದ್ ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತ ರಣ ರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನ ಯಸ್ತೂದಾಸ್ತೆ ಸ ಆಸ್ತೆ ಅಧಿಭವ ಮಸುಲಭ ಕ್ಲೇಶ ನಿರ್ಮೋಕಮಸ್ತ ಪ್ರಾಯಾನಂದಂ ಕಥಂಚಿನ್ನವಸತಿ ಸತತಂ ಪಂಚ ಕಷ್ಟೇತಿ ಕಷ್ಟೇ. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ತ್ವದ್ವಿಷ ನಿನ್ನ ದ್ವೇಷಿಗಳನ್ನ ಇಕ್ಷುತ್ಕ್ಷಾಮಾನ್ ರುಕ್ಷರ ಕ್ಷೋರದ ಕರಾಕರ ಅಂತ ಹೇಳಬೇಕಾದ್ರೆ ಹರಿವಾಯುಗಳ ದ್ವೇಷಿಗಳಿಗೆ ಅಂಧಂತಮಸ್ತಿ, ಅವರಿಗೆ ಸರ್ವ ವಿನಾಶವೇ. ಆ ಸ್ವಸುತ ಅನ್ನೋ ಪದಕ್ಕೆ ಬೇರೆ ಎಷ್ಟರ್ಥ ಬರೆದ್ರೂ ಕೂಡ ಸಾರ್ಥಕವಾಗೋದಿಲ್ಲ. ಒಳಿನರ್ಥವನ್ನು ಆಚಾರ್ಯ ಇಲ್ಲಿ ಬರದೇ ಇಲ್ಲ, ಇದು ಆಶ್ಚರ್ಯ. ಅದು ಬರೆಯೋದು ಮಹಾಭಾರತ ಆತ್ಮಣದಲ್ಲಿ ಬರೀತಾರೆ. ಅದಕ್ಕೆ ಸ್ವರಮೂಲ ಗ್ರಂಥಗಳು ಒಟ್ಟಿಗೆ ಓದಿದಾಗ ಮಾತ್ರ ಸ್ವರಮೂಲನೆ ಹೊರತು ಏಕದೇಶವನ್ನು ಓದಿದ್ರೆ ಆಗೋದೇ ಇಲ್ಲ. ಮಾತ್ರ ಇಲ್ಲಿ ಸೇರಿಸಿಕೊಳ್ಬೇಕು, ಅವನಿಗೆ ದ್ರೋಹ ಮಾಡಿದಾಗ ನಾನು ಕೊಲ್ತೇನೆ. ಮುಂದೆ ಕಥೆ ಹೇಳ್ತಾ ಇದ್ದ, ದೇವತೆಗಳು ಹೊರಟು ಬಿಟ್ಟು. ಇವರು ದೇವತೆ ಈಗ ಹಿರಣ್ಯಕಶಿಪು ತನ್ನ ಸಂಸಾರ ಮುಂದುವರಿಸ್ತಾ ಇದ್ದಾನೆ. ಆಗ ಪ್ರಶ್ನೆ ಮಾಡ್ತಾರೆ, ಪ್ರಹ್ಲಾದ ಯಾರು, ತನ್ನ ಮಗ ಅಂತ ಹೇಳಿದರೆ ಯಾರು ಅಂತ ಕೇಳಿದರೆ, ಅವನ ಅನೇಕ ಮಕ್ಕಳಲ್ಲಿ ಪ್ರಹ್ಲಾದ ಒಬ್ಬ ಅತ್ಯಂತ ವಿಚಿತ್ರವಾದ ಭಗವದ್ಭಕ್ತ. ಅವನು ಎಷ್ಟು ಭಗವದ್ಭಕ್ತನಾಗಿದ್ದ ಅಂದರೆ, ಅವನ ಭಕ್ತಿಯನ್ನ ದೇವತೆಗಳು ತಮ್ಮ ಸಭೆಗಳಲ್ಲಿ ಹಾಡ್ತಾ ಇದ್ದರಂತೆ. ಭಗವದ್ಭಕ್ತ ಪ್ರಹ್ಲಾದ ಇದ್ದಾಗಿರಬೇಕು ಅಂತ ಹೇಳ್ತಿದ್ರಂತೆ. ಇಷ್ಟು ಸಾಧನೆ ಅವ್ರು ಹೇಳೋರು ಯಾರು ಗೊತ್ತಾ, ದೇವತೆಗಳು. ಇವನು ಯಾರು, ದೈತ್ಯ. ದೈತ್ಯನ ಗುಣಗಾನ ದೇವತೆಗಳು ಮಾಡ್ತಾರೆ ಅಂದರೆ, ಅಪೋಸಿಷನ್ ಪಾರ್ಟಿಯವರು ಸರ್ಕಾರ ಹೊಗಳಿದರೆ ಹೆಂಗೋ ಹಂಗಾಗಬೇಕು. ಅದು ಎಂಥದ್ದು ಮಾಡಿದರೂ ಸಾಮಾನ್ಯ ಅದು ದೋಷ ಹುಡುಕೋದು ಪದ್ಧತಿ. ದೇವತೆಗಳು ಹೊಗಳ್ತಾರೆ, ಎಷ್ಟು ಮಹತ್ವ ಇರಬೇಕು ದೈತ್ಯನನ್ನ. ಅವ್ರು ಇಷ್ಟು ಸಾಧನೆ ಮಾಡಿ ವಯಸ್ಸೆಷ್ಟಾಗಿತ್ತ ಆತನಿಗೆ, ಪಂಚಹಾಯನಃ 5 ವರ್ಷದ ಹುಡುಗ. ಅವನ ಕೀರ್ತಿ ಸ್ವರ್ಗದಲ್ಲಿ ಇದ್ದಂತೆ, ಸ್ವರ್ಗದಲ್ಲಿ ಅವನ ಕೀರ್ತಿ ಬೆಳೀತಾ ಇತ್ತು. ಅನೇಕರ ಕೀರ್ತಿ ಬರೋ ಸ್ವರ್ಗಸ್ಥರಾದ ಮೇಲೆ ಲೋಕದಲ್ಲಿ ಕೀರ್ತಿ ಬರೋಕ್ರೆ ಸ್ವರ್ಗಸ್ಥರಾಗ್ತಾರೆ, ಪಾಶ್ಚಿಮಸ್ಥ ಅವಾರ್ಡ್ ಅಂತಾರೆಲ್ಲ ಕೊಡ್ತಿರ್ತಾರೆ. ಆದ್ರೆ ಆತನ ಕೀರ್ತಿ 5 ವರ್ಷಕ್ಕೇನೆ ಸ್ವರ್ಗವನ್ನು ಏರಿದ್ದೀನಿ ಅದಕ್ಕೆ ಹೇಳ್ತಾರೆ. ಹರಿಭಕ್ತನ ಕೀರ್ತಿ ಬಂದಾಗ ಯಾರ ಕೀರ್ತಿನೂ ಬರೋದಿಲ್ಲ. ಲೋಕದ ಕೀರ್ತಿ 1000 ಜನ 1000 ಕೆಲಸ ಮಾಡಲಿ, ದೇಶಕ್ಕೋಸ್ಕರ ತ್ಯಾಗ ಮಾಡ್ತಾನಲ್ಲ ಅವನ ಕೀರ್ತಿ ಉಳಿದವರಿಗೆ ಬರೋದಿಲ್ಲ. ದೇಶಕ್ಕೋಸ್ಕರ ತ್ಯಾಗ ಮಾಡಿ ಹುತಾತ್ಮನಾಗ್ತಾನಲ್ಲ ಅವನ ಕೀರ್ತಿ ಉಳಿದವರಿಗೆ ಬರೋದಿಲ್ಲ. ಒಬ್ಬ ಸಾಮಾನ್ಯ ಸೈನಿಕ ಸತ್ತಾಗ ಅವನಿಗೆ ಬರೋ ಕೀರ್ತಿ, ಸಾಯದೇ ಇದ್ದಂತಹ ದೊಡ್ಡ ಅಧಿಕಾರಿ ಬರೋದಿಲ್ಲ. ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದಾಗ ಇಷ್ಟು ಕೀರ್ತಿ ಬರುತ್ತಲ್ಲ, ದೇವರಿಗೋಸ್ಕರ ತ್ಯಾಗ ಮಾಡಿದರೆ ಅದು 3 ಲೋಕದಲ್ಲಿ ಕೀರ್ತಿ ಬರುತ್ತೆ ಅಂತ ಹೇಳ್ತಾರೆ. ಇದು ಪ್ರಹ್ಲಾದನ ಕೀರ್ತಿ ಅಷ್ಟು ನಿರ್ಮಲವಾದ ಕೀರ್ತಿಯಾಗಿತ್ತು. ಮತ್ತೆ ಪ್ರಹ್ಲಾದ ಹೇಗಿದ್ದ ಅಂತ ಹೇಳ್ತಾರೆ, ನ್ಯಸ್ತ ಕ್ರೀಡನಕೋ ಬಾಲ ಜಡವತ್ ತನ್ಮನಸ್ತಯ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದಿ ದೃಶ್ಯಂ. ಎಂಥ ಪುಣ್ಯಾತ್ಮ, ನ್ಯಸ್ತ ಕ್ರೀಡನಕೋ ಬಾಲ. ಆತನಿಗೆ ಆಟಪಾಠಗಳ ಬಗ್ಗೆ ಆಸಕ್ತಿನೇ ಇರಲಿಲ್ಲ. ಯಾತಕ್ಕೆ ಅಂದರೆ ನಾಳೆ ಬೆಳಗ್ಗೆ ಪರೀಕ್ಷೆ ಅಂದರೆ ಯಾವನ ಆಟಕ್ಕೆ ಹೋಗ್ತಾನ? ಸಾಧ್ಯವೇ ಇಲ್ಲ. ಆದ್ರೆ ನಮ್ಮ ಜನ ಮೂರ್ಖರು ಆಟ ನೋಡ್ತಾರೆ, ಕ್ರಿಕೆಟ್ ಇತ್ಯಾದಿ ಬರೋದಿಸ ಪರೀಕ್ಷೆ ನೋಡ್ಕೋತಾ ಕೂತಿರ್ತಾರೆ. ರಿಸಲ್ಟ್ ಯಾವುದೇ ಡೌನ್ ಆಗುತ್ತೆ ಅಂದ್ರೆ ಇದು ಡೌನ್ ಆಗೋದು, ಇಲ್ಲೆಲ್ಲೋ ಕಾರ್ಡ ಹುಡ್ತಿರ್ತಾರೆ ಏನಾಗಿದೆ ಅಂತ ಹೇಳಿಬಿಟ್ಟು. ಪರೀಕ್ಷಾ ಕಾಲ ಕಾಮೆಂಟ್ರಿ ಬಂದ್ರೆ ಫೇಲ್ ಆಗದೆ ಪಾಸ್ ಆಗ್ತಾರೆ. ಯೋಚನೆ ಮಾಡಿ, ಫಸ್ಟ್ ಕ್ಲಾಸ್ ಬರೋ ಸೆಕೆಂಡ್ ಕ್ಲಾಸ್ ಬರ್ತಾನೆ, ಸೆಕೆಂಡ್ ಬರೋ ಥರ್ಡ್ ಕ್ಲಾಸ್ ಬರ್ತಾನೆ, ಥರ್ಡ್ ಕ್ಲಾಸ್ ಬರ್ತಾನೆ, ಹೋಗಿ ಬಿಡ್ತಾರೆ. ಒಂದೊಂದು ಮಾರ್ಕ್ಸ್ ಮಾರ್ಗ ಎಷ್ಟು ವ್ಯತ್ಯಾಸ ಇದೆ. ಎಷ್ಟೋ ಸರ್ತಿ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಆಟಗಳು ಬರೋದು, ಫುಲ್ ಪಾಪ ಹುಡುಗರು ಓದೋ ಕಾಲ, ಈ ಆಟಗಳ ಕಾಲ. ಎಷ್ಟು ನೋಡು ಇವರು ನೋಡು, ಪಾಠ ಮಾಡೋದು ಅವರಿಲ್ಲ, ಓದೋದು ಇವರಿಲ್ಲ, ರಿಸಲ್ಟ್ ಡೌನ್ ಆಗಲೇಬೇಕಾದ್ರಿಂದ. ಇವತ್ತು ಒಬ್ಬ ದರಿದ್ರವಾದ ಒಂದು ನಮ್ಮ ಕಲ್ಪನೆ ಅದೆಲ್ಲ ಕೂಡ. ಆದರೆ ಪ್ರಹ್ಲಾದ ಆಟ ಆಡ್ತಿದ್ದಿಲ್ಲ ಅಂತ ಅದಕ್ಕೆ ನಾವು ಪಾಠ ಓದೋ ಕಾಲದಲ್ಲಿ ಆಟ ಆಡೋದು ಹೇಗೆ ಸಾಧ್ಯ ಅಂತ ಆತನ ಮಾತು. ಅತ್ಯಂತ ಜವಾಬ್ದಾರಿಯುತನಾದ ಮನುಷ್ಯ ಅಮುಖ್ಯ ಕೆಲಸದ ಬಗ್ಗೆ ಗಮನ ಕೊಡೋದಿಲ್ಲ. ಜಡವತ್ ತನ್ಮನಸ್ತಯ ಕೃಷ್ಣಗ್ರಹ ಗೃಹೀತಾತ್ಮ. ಜಡವತ್ ಅನ್ನೋ ಮಾತಿಗೆ ವ್ಯಾಸತತ್ವಜ್ಞ ತೀರ್ಥರು ಮಂದನಂದಿನಿ ಬರೀತಾರೆ, ಜಡಭರತವತ್ ಅಂತ ಅರ್ಥ ಬರೀತಾರೆ. ಜಡಭರತ ಹೇಗಿದ್ನಲ್ಲ, ಪ್ರಹ್ಲಾದ ಹಾಗಿದ್ದಾನೆ ಅಂತ ಹೇಳ್ತಾರೆ. ಇದು ಪ್ರಹ್ಲಾದನ ಸಾಧನೆ ಇದು. ಕೃಷ್ಣಗ್ರಹ ಗೃಹೀತಾತ್ಮ, ಕೃಷ್ಣ ಎಂಬ ಗ್ರಹ ಆತನ ಹಿಡಿದುಬಿಟ್ಟಿತ್ತಂತೆ. ಇದು ಬಹಳ ಆಶ್ಚರ್ಯ. ನಾವು ದೇವ್ರ ಹಿಡಿದ್ರೆ ಉಪಯೋಗ ಇಲ್ಲ, ದೇವರು ನಮ್ಮನ್ನು ಹಿಡಿಬೇಕು ಅಂತ ಹೇಳ್ತಾರೆ. ದೇವರು ನಮ್ಮನ್ನು ಹಿಡಿಬೇಕು, ನಾವು ಅಪ್ಲಿಕೇಶನ್ ಮಾಡಿ ಹಾಕೋದು ನಮ್ಮ ಕೆಲಸ, ಅದಕ್ಕೆ ಸೀಟ್ ಸಿಕ್ತು ಅಂತ ಕರೆಯೋದಿಲ್ಲ, ಅವ್ರು ಕೊಟ್ಟ ಸೀಟ್ ಸಿಕ್ತು ಅಂತ ಕರೀತಾರೆ. ನಾವು ಅಪ್ಲೈ ಮಾಡಿ ಸೀಟ್ ಸಿಗೋದಾದ್ರೆ ಎಲ್ಲರಿಗೂ ಸೀಟ್ ಸಿಗಬೇಕಾಗಿತ್ತು, ಅವ್ರು ಕೊಟ್ಟಾಗ ಸೀಟ್ ಸಿಕ್ಕಾಗಲೆಕ್ಕ. ದೇವರು ಅಕ್ಸೆಪ್ಟ್ ಮಾಡಬೇಕಲ್ಲ. ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದಿ ದೃಶ್ಯಂ. ಈ ಜಗತ್ತಿನ ಬಗ್ಗೆ ಎಚ್ಚರವೇ ಇಲ್ಲ. ತದಲಂಬಹು ಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೇ. ಹೀಗೆ ಬದುಕ್ತಾ ಇದ್ದಾನೆ ಪ್ರಹ್ಲಾದ. ಇಂಥ ಪ್ರಹ್ಲಾದನ ಬಗ್ಗೆ ಹಿರಣ್ಯಕಶಿಪು ಒಂದು ದಿವಸ ಕರೆದ. ಪ್ರಹ್ಲಾದ ಅವನ ಪಾಠಶಾಲೆ ಸೇರಿಸಿದ್ದ, ಏನು ಓದಿದಿ ಅಂತ ಕೇಳಿದ. ಪ್ರಹ್ಲಾದ ಹೇಳಿದ, ಆ ಮಾತನ್ನು ಹೇಳೋದಕ್ಕೆ ಪ್ರಹ್ಲಾದನಂತವರೇ ಆಗಬೇಕು, ಬೇರೆಯವರಿಗೆ ಸಾಧ್ಯ ಇಲ್ಲ. ಅಪ್ಪ ತತ್ಸಾಧು ಮನ್ಯೆ ಅಸುರವರೀಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಅಪ್ಪ ನಾವು ಸಂಸಾರದಲ್ಲಿ ಬಳಲ್ತಾ ಇದ್ದೇವೆ, ನಮ್ಮ ಉದ್ಧಾರಕ್ಕೊಂದು ದೊಡ್ಡ ದಾರಿ ಇದೆ. ಎಷ್ಟು ದೊಡ್ಡ ಮಾತಾಡ್ತಾನೆ, ಅದಕ್ಕೇನು ದಾರಿ ಗೊತ್ತಾ? ಹಿತ್ವಾತ್ಮ ಪಾತಂ ಗೃಹಮಂಧ ಕೂಪಂ. ನಮ್ಮ ಪತನಕ್ಕೆ ಕಾರಣವಾಗತಕ್ಕಂತಹ ಸಂಸಾರ ಬಂಧನವನ್ನು ಕಳ್ಕೊಂಡ್ಬಿಡಬೇಕು, ಮನೆಯನ್ನ ಬಿಟ್ಟು ಬಿಡಬೇಕು, ಕಾಡಿಗೆ ಹೋಗಬೇಕು. ವನಂಗತಃ ಯದ್ಧರಿಮಾಶ್ರಯೇತ, ಅಲ್ಲಿ ಹರಿಯನ್ನ ಆಶ್ರಯ ಮಾಡಬೇಕು. ಎಷ್ಟು ಮಾರ್ಮಿಕವಾದ ಸಂದೇಶ ಇದೆ. ಮನೆ ಬಿಡಬೇಕು, ಕಾಡಿಗೆ ಹೋಗಬೇಕು, ದೇವರನ್ನು ಹಿಡಿಬೇಕು, ಇದು ಸಿದ್ಧಾಂತ ಇದೆ. ಅದಕ್ಕೆ ಹೇಳ್ತಾರೆ ನಮ್ಮ ಜನ ಅದಕ್ಕೆ ಸಿಟ್ಟು ಮಾಡಿಕೊಳ್ಳು, ಅಂತೂ ಮನೆ ಬಿಡಿಸ್ತಾರೆ ಗ್ಯಾರಂಟಿಯು. ಮನೆ ಬಿಡಿಸ್ಲಿಕ್ಕೆ ಭಾಗವತ ಹೊರಟಿದೆ, ಆದ್ರಿಂದ ಭಾಗವತ ಓದಿರ್ತಾರೆ ಮನೆ ಬಿಡೋದು. ನಾವೀಗ ಅದನ್ನೇ ಬಿಟ್ಟುಬಿಟ್ರೆ ಆಗೋಯ್ತಲ್ಲ ಅಂತ ತಿಳ್ಕೊಂಡ್ಬಿಡುತ್ತೆ. ಮನೆ ಬಿಡಬೇಕು ಅಂದ್ರೆ ಅರ್ಥ ಆಗಲ್ಲ, ಮನೆ ಮೇಲೆ ಅಭಿಮಾನ ಬಿಡಬೇಕು ಅಂತ ಅರ್ಥ. ಅದು ಅಭಿಮಾನ ಬಿಡೋದು ಹೊತ್ತಾನೆ ಹೊರತು ಮನೆ ಬಿಟ್ಟು ಬರೀ ಅಭಿಮಾನ ಇಟ್ಟುಕೊಂಡು ಕಾಡಿಗೆ ಹೋದರೆ ಮನೆ ಬಿಟ್ಟರು ಬಿಟ್ಟಿಲ್ಲ ಅಂತಾನೆ ಅರ್ಥ. ಅದು ಯತಸ್ಸ ಆಸ್ತೆ ಸಹ ಷಟ್ ಸತ್ವ ಸಪತ್ನ. ಅದಕ್ಕೆ ಮನೆ ಅಭಿಮಾನ ಬಿಡಬೇಕು, ಇದು ಸಿದ್ಧಾಂತ. ಆದ್ರಿಂದ ಮನೆ ಬಿಡ್ಲಿಕ್ಕೆ ಭಾಗವತ ಹೇಳ್ತಾ ಇಲ್ಲ, ಅಭಿಮಾನ ಬಿಡ್ಲಿಕ್ಕೆ ಹೇಳ್ತಾ ಇದೆ. ಹರಿಯಮಾಶ್ರಯೇತ, ಹರಿಯನ್ನು ಆಶ್ರಯ ಮಾಡಬೇಕು. ಆದ್ರೆ ಸುಮ್ಮನೆ ಹರಿಯಮಾಶ್ರಯ ವನಂಗ ವನಕ್ಕೆ ಹೋಗ್ಬೇಕಂತ ಇವತ್ತು ಅಲ್ಲ ನೋಡಿ, ಮನೆ ಬಿಡಬೇಕು ಬೇಡ ಅಂತೀರಲ್ಲ, ವನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದಾರಲ್ಲ ಅಂತ ಕೇಳಿದ್ರೆ ಅದು ಅದೇ ಅರ್ಥನೆ. ವನ ಅಂದ್ರೆ ಶಾಸ್ತ್ರ ಅಂತ ಅರ್ಥ. ಜೀವನಂ ಭುವನಂ ವನಂ, ವನಂ ಅಂದ್ರೆ ಜಲಂ, ಜಲಂ ಅಂದ್ರೆ ತೀರ್ಥಂ, ತೀರ್ಥಂ ಅಂದ್ರೆ ಶಾಸ್ತ್ರಂ, ಶಾಸ್ತ್ರಂಗತಃ ಅಂದ್ರೆ ಶಾಸ್ತ್ರಾಧ್ಯಯನ ಮಾಡಬೇಕು, ಮನೆ ಮೇಲೆ ಅಭಿಮಾನ ಬಿಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು, ಹರಿಯನ್ನು ಹಿಡಿಬೇಕು. ಸುಲಭವಾದ ಅರ್ಥ, ಅಂದ್ರೆ ಇಂಪ್ರಾಕ್ಟಿಕಬಲ್ ಅಂತ ತಿಳ್ಕೊಳ್ಬೇಡಿ, ಮೋಸ್ಟ್ ಪ್ರಾಕ್ಟಿಕಬಲ್ ಅರ್ಥವನ್ನ ಭಾಗವತ ಹೇಳ್ತಾ ಇದೆ. ಹಿರಣ್ಯಕಶಿಪು ಕೇಳಿದ, ನಕ್ಬಿಟ್ಟಂತೆ, ಅಷ್ಟು ಗಂಭೀರ ತಗೊಳ್ಳಿಲ್ಲ. ಬಾಲಾನಾಂ ಭಿದ್ಯತೆ ಬುದ್ಧಿ. ನೋಡಿ ಚಂಡಾಮರ್ಕರೆ, ಇವನು ಯಾರೋ ಏನೋ ಹೇಳಿಬಿಟ್ಟಿದ್ದಾರೆ ಹುಡುಗ ಪಾಪ, ಆದ್ದರಿಂದ ಅವನಿಗೆ ಸರಿಯಾಗಿ ಹೇಳ್ಕೊಡಿ, ಅವನು ಸರಿಯಾಗಿ ಹೇಳ್ಕೊಡಿ, ತಪ್ಪಾಗಿ ಹೇಳ್ಕೊಡಿ ಅಂತಾನೆ ಅರ್ಥ. ಅದಕ್ಕೆ ಹೋಗ್ತಾರೆ, ಹೇಳ್ತಾರೆ, ಏನು ಪ್ರಹ್ಲಾದ ಹೇಗೆಲ್ಲ ಮಾಡ್ತೀಯಲ್ಲ ಅಂಥೇಳಿ ಹೇಳ್ತಾರೆ. ನಾರಾಯಣಾಯ ನಮಃ ಅಂತ ಹೇಳಬಾರ್ದು, ಓಂ ನಮೋ ನಾರಾಯಣಾಯ ಅಲ್ಲ, ಹಿರಣ್ಯ ಕಶ್ಯಪವೇ ನಮಃ. ನಮಗೆ ತಮಾಷೆ ಆಗುತ್ತೆ, ಏನು ಯಾರು ಅಂತಾರಂತ ಕೇಳಿದರೆ ಅದಕ್ಕೆ ಅರ್ಥ ಏನು ಗೊತ್ತಾ? ನಮು ಪೃಥ್ವೀ ಬಾಹುವೆ ಭಾವೆ, ತಲೆಬಾಗೋದು ಅಂತ ಅರ್ಥ. ದೇವರೇ ತಲೆಬಾಗಬೇಡಿ, ಹಿರಣ್ಯ ಕಶ್ಯಪಗಳಿಗೆ ತಲೆಬಾಗಿ. ಮನುಷ್ಯ ಮಾಡ್ತಾ ನಗ್ತೇವೆ, ಮಾಡ್ತಾರೋ ಅದೇ ಕೆಲಸ ನಾವೀಗ. ಇವತ್ತು ಯಾವುದೇ ಕೆಲಸವನ್ನು ಮನುಷ್ಯ ಮಾಡೋಕೆ ಏನು ನೋಡ್ತಾನೆ? ಹಿರಣ್ಯ ಎಷ್ಟು, ಕಶಿಪು ಎಷ್ಟು ಅಷ್ಟೇ. ಹಿರಣ್ಯ ಅಂದರೆ ಸಂಬಳ, ಕಶಿಪು ಅಂದರೆ ಫೆಸಿಲಿಟಿ. ಹಿರಣ್ಯ ಅಂದರೆ ಸಂಬಳ ಎಷ್ಟು ಕೊಡ್ತಾರೆ, ಕಾರ್ ಕೊಡ್ತಾರೆ, ಫೋನ್ ಕೊಡ್ತಾರೆ, ಇವೆಲ್ಲ ಕಶಿಪುಗಳು ಇವೆಲ್ಲ ಕೂಡ. ಅದು ಎರಡು ಕೊಟ್ಟ ಮೇಲೆ ಸಾಕಲ್ಲ. ಎಷ್ಟೋ ಜನ ನಮಗೆ ಆಶ್ಚರ್ಯವಾಗುತ್ತೆ, ತುಂಬ ತುಂಬ ದೊಡ್ಡ ದೊಡ್ಡ ಮನೆತನದವರು, ಸಂಪನ್ನರ ಮನೆತನದವರು, ಲಿಕರ್ ಶಾಪ್ನಲ್ಲಿ ಈ ಬ್ರೆವರಿಸಲ್ಲಿ ಕೆಲಸ ಮಾಡ್ತಾರೆ, ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಾರೆ. ಅಲ್ರಿ, ಹೆಂಡದಂಗಡಿಯಲ್ಲಿ ಕೆಲಸ ಮಾಡ್ತಿರಲ್ಲ ಅಂತ ಕೇಳಿದರೆ ಎಷ್ಟು ದುಡ್ಡು ಕೊಡ್ತಾರೆ ಗೊತ್ತೇನ್ರಿ ಅಂತ ಹೇಳ್ತಾರೆ. ಎಷ್ಟು ಫೆಸಿಲಿಟಿ ಇದೆ ಗೊತ್ತಾ? ಹಿರಣ್ಯ ಕಶಿಪು ಕೊಡ್ತಾರೆ ಅಂತ ಆಯ್ತಲ್ಲ. ಈಗ ಇದು ದುಡ್ಡು ಮುಖ್ಯ ಆಗಬೇಕು, ಜ್ಞಾನ ಮುಖ್ಯ ಆಗಬೇಕು, ಕರ್ತವ್ಯ ಮುಖ್ಯ ಆಗಬೇಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಹಿರಣ್ಯ ಕಶಿಪು ಏನವನ ಮಾತನ್ನು ಬಾಯಿಲಂತ ಇಲ್ಲ, ಬದುಕು ಅದೇ ಕಡೆಗೆ ಇದೆ ಅಂತ ಅರ್ಥ. ಪ್ರಹ್ಲಾದ ಅವತ್ತು ಒಬ್ಬ ಪ್ರಹ್ಲಾದನ ಹೇಳೋದಕ್ಕೋಸ್ಕರ ಹೊರಟ್ರೆ ಇವತ್ತು ಜಗತ್ತಿನಲ್ಲೇ ಅಂತ ಒಂದು ಶಿಕ್ಷಣ ಹೆಚ್ಚಾಗಿ ನಡೀತಾವು. ಪ್ರಹ್ಲಾದ ಹೇಳಿದಂತೆ ಅವ್ರ ಆಗ್ಪಾಡಿ ಅವ್ರು ಹೇಳ್ತಾರು, ತನ್ನ ಪಾಡಿ ತಾನು ಹೇಳ್ತಾರು. ಅವ್ರು ಅನ್ಕೊಂಡಿರ್ತಿ ಈ ಒಳ್ಳೆ ಪ್ರಹ್ಲಾದ ಗಂಟು ಬಿದ್ದನಲ್ಲ. ಅವ್ರು ಹೇಳ್ತಾರೆ, ಈ ಒಂದು ವಿಚಿತ್ರವಾದಂತಹ ದೈತೇಯ ಚಂದನವನೇ ಜಾತೋಯಂ ಕಂಟಕದ್ರುಮಃ, ಈ ದೈತ್ಯರು ಅಂತಕ್ಕಂಥ ಶ್ರೀಗಂಧದ ತೋಟದೊಳಗೆ ಒಂದು ಮುಳ್ಳಿನ ಗಿಡ ಹುಟ್ಟಿಬಿಟ್ಟಿದೆ ಅಲ್ಲ ಅನ್ಕೊಂಡಂತ ಪ್ರಹ್ಲಾದನನ್ನು. ದೈತ್ಯರು ಎಂಬ ಶ್ರೀಗಂಧದ ತೋಟದೊಳಗೆ ಒಂದು ಮುಳ್ಳಿನ ಗಿಡ ಹುಟ್ಟುಬಿಟ್ಟಿದೆಯಲ್ಲ, ನಿಜವಾಗ ಹೇಗೆ ಅನ್ಕೋಬೇಕಾಗಿತ್ತು ಗೊತ್ತೇನ? ಅವರು ದೈತೇಯ ಕಂಟಕವನೇ ಜಾತೋಯಂ ಚಂದನದ್ರುಮ ಅಂತ ಹೇಳಬೇಕಾಗಿತ್ತು. ದೈತ್ಯರು ಅಂತಕ್ಕಂಥ ಮುಳ್ಳಿನ ತೋಟದೊಳಗೆ ಒಂದಾದರೂ ಶ್ರೀಗಂಧದ ಒಂದು ಬಳ್ಳಿ ಇದೆಯಲ್ಲ ಅನ್ಕೋಬೇಕಾಗಿತ್ತು, ಹೀಗೆ ಅನ್ಕೋ ಉಲ್ಟಪಟ ಅನ್ಕೊಂಡ್ಬಿಟ್ರು. ಇದು ನಮ್ಮ ಅನುಭವನೇ. ಮನೆಯಲ್ಲಿ ಒಂದು 20 ಜನ ಇರ್ತಾರೆ ಅಂತ ತಿಳ್ಕೊಂಬೋಣ, ಇವತ್ತು ಕಡಿಮೆ ಅಕಸ್ಮಾತ್ ಇರ್ತಾರೆ ಅಂತ ತಿಳ್ಕೊಂಬೋಣ, ಅದರಲ್ಲಿ ಎಲ್ಲರೂ ಏಕಾಶಿ ಊಟ ಮಾಡೋರೇನೆ, ಒಬ್ಬ ಉಪವಾಸ ಮಾಡ್ತಾರೆ. ಅವರೆಲ್ಲ ಹೇಗೆ ಬೈತಾರೆ ಗೊತ್ತಾ? ಹೀಗೆ ಬೈಯೋದು, ನಮ್ಮಂಥ ಮನೆತನದೊಳಗೆ ಅಯೋಗ್ಯ ಹುಟ್ಟುಬಿಟ್ಟನಲ್ಲ ಅಂತ ಅನ್ಕೊಳ್ಳೋದು. ಎಲ್ಲ ತಿನ್ನೋರು ಮತ್ತೆ ಇವನ್ ಯಾಕೆ ಸೇರಿಕೊಂಡ ಬಂದುಬಿಟ್ಟು? ಎಲ್ಲ ಸಂಧ್ಯಾನ ಬಿಟ್ಟವರೇ, ಒಬ್ರು ಸಂಧ್ಯಾನ ಮಾಡ್ತಾ ಕೂತಿರ್ತಾನೆ, ಸಿಟ್ಟು ಅವನು ಕಂಡ್ರೆ ತಪ್ಪು ಬಿಟ್ಬಿಟ್ಟಿದೆ ನಮ್ಮ ಮನೆಯೊಳಗೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಎಲ್ಲರೂ ಕೂಡ ಮನಗಿರ್ತಾರೆ, ಇವನು ಕಾರ್ತಿಕ ವಾಸಿಯ ಸ್ಥಾನಕ್ಕೆ ಅಂತ ಎದ್ದುಬಿಡ್ತಾರೆ, ಗಂಟೆ ಬರ್ತಿರ್ತಾರೆ, ಸಿಟ್ಟವರಿಗೆ ಡಿಸ್ಟರ್ಬ್ ಮಾಡ್ತಾನೆ ಇವನು, ಪಾಪ ಇಷ್ಟ ಅಂತ ಬೈತಿರ್ತಾರೆ. ಡಿಸ್ಟರ್ಬ್ ಮಾಡ್ತಿರೋದು ಇವರು ಪಾಪ, ಆದರೆ ಅವನು ಬೈತಿರ್ತಾರೆ, ಗೊರಕೆ ಹೊಡೆದು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾರೆ, ಅದು ಗಂಟೆ ಬರ್ತಿದ್ರು ಡಿಸ್ಟರ್ಬ್ ಆಗುತ್ತದೆ. ಎಂತ ಮೂರ್ಖರಿದ್ದಾರೆ ಅಂದ್ರೆ, ಭಾಗವತ ಹೇಳೋದೆಲ್ಲ ಏನ್ ನಡೀತಾ ಇದೆ ಅದನ್ನ ಹೇಳದೆ ಹೊರತು ಬೇರೆ ಅಲ್ಲ. ಅಲ್ಲ ಸ್ವಾಮಿ, ಇದು ಕೃತಯುಗದ ಕಥೆ, ಇದು ಕಲಿಯುಗದಲ್ಲಿದ್ದೇವಲ್ಲ ಅಂತ ಕೇಳಿದರೆ, ನಿಜ ಹಿರಣ್ಯಕಶಿಪು ಯಾರು? ಕಲ್ಯಾದಿ ದೈತ್ಯರ ಸಾಲಿ ಸೇರತಕ್ಕಂಥ ಅವನ ಆಳ್ವಿಕೆ ಅಂದ್ರೆ ಕಲಿಯುಗ ಇದ್ದಾಗ ಲೆಕ್ಕ, ಅವನ ಆಳ್ವಿಕೆ ಕಲಿಯುಗ ಇದ್ದಾಗ ಲೆಕ್ಕ. ಆದ್ರಿಂದ ಆ ಕಾಲದ ಚಿಂತನೆ ಇವತ್ತಿನ ನೆರೆ ನಡತೆ ಒಳ್ಳೆ ಮ್ಯಾಚ್ ಆಗ್ತಾ ಇದೆ. ಮತ್ತೆ ಒಂದು 4 ತಿಂಗಳಾಯ್ತು, ಕರೆಸ್ತಾನೆ ಪ್ರಹ್ಲಾದ, ಈಗೇನು ಓದಿದಿ ಅಂತ ಕೇಳಿದ್ರೆ, ಅವನಿಗೆ ಸ್ನಾನ ಮಾಡಿಸಿ ಅಭ್ಯಂಜನ ಹೊಸ ಬಟ್ಟೆ ಹಾಕಿ ತಡೆ ಮೇಲೆ ಕೂಡಿಸಿಕೊಂಡು, ಏನು ಓದಿದ್ದು ಪ್ರಹ್ಲಾದ? ಅಪ್ಪ ಹಿಂದಿ ಸತ್ತು ಓದಿದ್ನಲ್ಲ, ಅದಕ್ಕಿಂತ ಜಾಸ್ತಿ ಓದಿದ್ದೇನೆ ಅಂತ ಹೇಳ್ತಾನೆ. ಹೇಳಿ ಏನು ಓದಿದ್ದಿ? ಶ್ರವಣಂ ಕೀರ್ತನಂ ವಿಷ್ಣೋಹು, ಸ್ಮರಣಂ ಪಾದ ಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಮಾತ್ಮ ನಿವೇದನಂ. ಅಪ್ಪ ದೇವರಲ್ಲಿ ನಾನು ಹಿಂದೇನು ಹೇಳಿದ್ದೆ? ಹರಿಮಾಶ್ರಯೇತ ಅಂತ ಹೇಳಿದ್ದೆ, ಆಶ್ರಯಿಸಬೇಕು ಅಂತ ಹೇಳಿದ್ದೆ. ಈಗ ಹೇಗೆ ಆಶ್ರಯಿಸಬೇಕು ಅಂತ ಗೊತ್ತಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಆ ಶ್ಲೋಕದ ಮುಂದುವರೆದ ಭಾಗ ಇತ್ತು, ಹೇಗೆ ಆಶ್ರಯಿಸಬೇಕು ದೇವರನ್ನ? ಶ್ರವಣಂ ಕೀರ್ತನಂ ವಿಷ್ಣೋಹೋ, ಸ್ಮರಣಂ ಪಾದ ಸೇವನಂ, ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. 9 ಭಕ್ತಿಯನ್ನು ದೇವರಲ್ಲಿ ಮಾಡಬೇಕು. ಈ ಪದ ವಿಷ್ಣು ಅಂತ ಮಧ್ಯೆ ಇಟ್ಟುಬಿಟ್ಟಿದ್ದಾರೆ, ದೆಹಲಿ ದೀಪ ನ್ಯಾಯ ಅಂತಾರಲ್ಲ ಹಾಗೆ. ಶ್ರವಣಂ ಕೀರ್ತನಂ ವಿಷ್ಣೋಹೋ, ಶ್ರವಣಂ ವಿಷ್ಣೋಹೋ, ಕೀರ್ತನಂ ವಿಷ್ಣೋಹೋ, ಸ್ಮರಣಂ ವಿಷ್ಣೋಹೋ, ಅರ್ಚನಂ ವಿಷ್ಣೋಹೋ, ದಾಸ್ಯಂ ವಿಷ್ಣೋಹೋ, ವಂದನಂ ವಿಷ್ಣೋಹೋ, ಆತ್ಮ ನಿವೇದನಂ ವಿಷ್ಣೋಹೋ, ಎಲ್ಲದಕ್ಕೂ ಅನ್ವಯ. ಆ ದೃಷ್ಟಿಯಲ್ಲಿ ಶ್ರವಣ, ಅದರಲ್ಲಿ ಮೊದಲ ಭಕ್ತಿ ಯಾವುದು ಗೊತ್ತಾ? ಶ್ರವಣದ ಭಕ್ತಿ ಮೊದಲ ಭಕ್ತಿ. ಅದು ಈ ಮಾತನ್ನು ಅರ್ಥ ಮಾಡಿಕೊಂಡಾಗ ಒಂದು ಹೊಸ ಒಂದು ಸಿದ್ಧಾಂತ ನಮಗೆ ಅರ್ಥ ಆಗುತ್ತೆ. ತುಂಬಾ ಜನ ಇರ್ತಾರೆ, ದೇವ್ರ ಪೂಜೆ ಮಾಡ್ತಾರೆ, ಸಂಧ್ಯಾ ವಂದನೆ ಮಾಡ್ತಾರೆ, ಏಕಾದಶಿ ಮಾಡ್ತಾರೆ, ಅನೇಕ ವ್ರತ ಮಾಡ್ತಾರೆ, ಜನ್ಮದಲ್ಲಿ ಒಂದು ಪಾಠಕ್ಕೆ ಹೋಗಿರೋದಿಲ್ಲ, ಇದು ಅವರ ಸ್ಥಿತಿ. ಮತ್ತೆ ಎಲ್ಲಾ ಕೆಲಸ ಮಾಡ್ತಾರೆ, ಪಾಠಕ್ಕೊಂದು ಹೋಗೋದಿಲ್ಲ, ಶ್ರವಣ ಒಂದು ಮಾಡೋದಿಲ್ಲ. ಅದಕ್ಕೆ ಭಾಗವತ ಹೇಳುತ್ತೆ, ಭಕ್ತಿಯ ಮೊದಲ ಮೆಟ್ಟಿಲು ಅವನಿಗೆ ಸಿಕ್ಕಿಲ್ಲ ಅಂತ ಅರ್ಥ. ಅವನು ಶುರು ಹಾಗೇ ಇಲ್ಲ, ಅವನ ಪ್ರೀತಿ ಅಲ್ಲ, ಎಷ್ಟು ಮಾಡ್ತಾನೆ, ಎಲ್ಲ ಶ್ರಮಯೇವ ಹಿ ಕೇವಲ ವೇಸ್ಟ್ ಅದು. ಅವನು ಆದ್ರೆ ಪಾಠ ಪ್ರವಚನ ಜೊತೆ ಜೊತೆಯಾಗೆ ಮಾಡಬೇಕು. ಅವನು ಕೆಲವರು ಇನ್ನೂ ಬುದ್ಧಿವಂತರು, ಕೆಲವರು ಬರೀ ಪಾಠಕ್ಕೆ ಹೋಗ್ತಾರೆ, ಒಂದು ದೇವರ ಕೈಯಲ್ಲಿ ಮುಟ್ಟೋದಿಲ್ಲ, ಒಂದು ಸಂಧ್ಯಾವನ್ನೇ ಮಾಡೋದೇ ಇಲ್ಲ, ಪಾಠಕ್ಕೆ ಹೋಗ್ತೇವಲ್ಲ, ಇನ್ನೊಂದು ಗುಂಪಿನ ಜನ, ಎರಡೂ ತಪ್ಪು. ಜೊತೆ ಜೊತೆಯಾಗಿ ಎರಡು ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆ ಜೊತೆಯಾಗಿ ಆಗಬೇಕೇ ಹೊರತು ಒಂದು ಮೊದಲು ಒಂದು ಆಮೇಲೆ ಅಂತ ಇಲ್ಲ. ಅದು ಸಿದ್ಧಿಗೆ ಕಾರಣವಾಗುತ್ತೆ ಶ್ರವಣಂ. ಆ ಶ್ರವಣದ ಹಿರಿಮೆಯನ್ನ ಶ್ರೀ ಜಗನ್ನಾಥದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿನದಿ. ಶ್ರವಣದ ಬಗ್ಗೆ ಒಂದೇ ಪದ್ಯದಲ್ಲಿ ಕಾಣಬೇಕು ಅಂದ್ರೆ ಇದು ಒಂದೇ ದಾರಿ, ಬೇರೆ ಎಲ್ಲೂ ಇಲ್ಲ. ಅಷ್ಟು ಚೆನ್ನಾಗಿರ್ತಕ್ಕಂಥ ಪದ್ಯ ಇವತ್ತು. ಅವರ ಆರಾಧನೆ, ಜಗನ್ನಾಥದಾಸರ ಆರಾಧನೆ, ಆದ್ದರಿಂದ ಅವ್ರನ್ನ ಯಾತಕ್ಕೆ ಆರಾಧಿಸಬೇಕು ಅಂದ್ರೆ ಇಂಥ ಒಳ್ಳೆ ಮಾತು ಹೇಳಿಕೊಟ್ಟಿದ್ದಾರಲ್ಲ ಅದಕ್ಕೆ. ಹರಿಕತಾಪ್ ಸಾರದ ಪದ್ಯ ಎಷ್ಟು ಜನ ಪಾಯಪಾಠ ಮಾಡಿದ್ದಾರೋ, ಆದ್ರೆ 99 ಜನ ಪಾಠಕ್ಕೆ ಹೋಗೋದೇ ಇಲ್ಲ. ಅಂದ್ರೆ ಜಗನ್ನಾಥದಾಸರ ಅರ್ಥನೆ ಮಾಡಿಕೊಂಡಿಲ್ಲ ಅಂತ ಅರ್ಥ. ಅವ್ರು ಅಷ್ಟು ಒತ್ತಿ ಹೇಳ್ತಾರಲ್ಲ, ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು. ಒಂದೊಂದು ಮಾತಿನೊಳಗೆ ಶ್ರವಣದ ಹಿರಿಮೆಯನ್ನೇ ಸಾರಿಬಿಟ್ಟಿದ್ದಾರೆ. ಅದು ಆಚಾರ್ಯ ವಾತ್ಯರ ಅನುವಾದ. ಶ್ರುತ್ವಾ ಧರ್ಮಂ ವಿಜಾನಾತಿ, ಶ್ರುತ್ವಾ ತ್ಯಜಿತಿ ದುರ್ಮತಿಂ, ಶ್ರುತ್ವಾ ಜ್ಞಾನಮವಾಪ್ನೋತಿ, ಶ್ರುತ್ವಾ ಮೋಕ್ಷಂಚ ಗಚ್ಚತಿ. ಕೃಷ್ಣಾಮೃತ ಮಾಡಿದ್ರೆ ಆಚಾರ್ಯರ ಮಾತದನ್ನು ಎಷ್ಟು ಚೆನ್ನಾಗಿ ಜಗನ್ನಾಥಾಸರು ಇಟ್ಟಿದ್ದಾರೆ. ಆಗ ನಮಗೆ ಹರಿಕಥಾಮೃತ ಸಾರ ಕೃಷ್ಣಾಮೃತ ಮಹಾರ್ಣವದ ಸಾರವಾಗಿ ಮುಂದೆ ಬಂದಂತೆ ಲೆಕ್ಕ. ಜಗನ್ನಾಥದಾಸರು ದೊಡ್ಡ ಮಹಾನುಭಾವರು, ದೊಡ್ಡ ಹರಿಭಕ್ತರು. ಅಂಥವರ ಸ್ಮರಣೆಯೇ ಅತ್ಯಂತ ಪುಣ್ಯ ದಿನ ನಿಜವಾದ. ಅದಕ್ಕೆ ಹೇಳಿದ್ದು ಭಾಗವತದ ಸೋಷ್ಠಪದಿ ಕಾಲಕ್ಕೆ ಎಷ್ಟೆಷ್ಟು ಕೆಲಸಗಳು ನಡೆಯುತ್ತೆ ಅಂತ ಕೇಳಿದರೆ, ಜಗನ್ನಾಥದಾಸರ ಆರಾಧನೆ ಮಧ್ಯೆ ಬರುತ್ತಲ್ಲ, ಭಾಗವತರಲ್ಲ ಅವರು, ಭಾಗವತರ ಸ್ಮರಣೆ ಮಾಡಿದಾಗ ಭಾಗವತ ಸಾರ್ಥಕವಾಗುತ್ತೆ. ಆ ದೃಷ್ಟಿಯಲ್ಲೂ ಕೂಡ ಈ ಪರ್ವಕಾಲಗಳಲ್ಲಿ ಕೇಳೋದು ಶ್ರೇಷ್ಠ. ಕೀರ್ತನ ಮಾಡಬೇಕಂತೆ, ಶ್ರವಣ ಕೇಳೋದು, ಕೀರ್ತನ ಹೇಳೋದು, ಸ್ಮರಣ ಹೇಳಿದ್ರೆ ಮನಸ್ಸಲ್ಲಿ ತಂದುಕೊಳ್ಳೋದು, ಅರ್ಚನಾ ಪೂಜೆ ಮಾಡೋದು, ವಂದನ ನಮಸ್ಕಾರ ಮಾಡೋದು, ದಾಸ್ಯ ನನ್ನ ಭಗವಂತನ ದಾಸ ನಮ್ಮ ಒಡೆಯಾದ ಚಿಂತನೆ ಮಾಡೋದು, ಆತ್ಮನಿವೇದನ ಅದಕ್ಕೆ ಎರಡರ್ಥ, ಆತ್ಮವನ್ನು ತನ್ನನ್ನೇ ಅರ್ಪಣೆ ಮಾಡಿಕೊಳ್ಳೋದು ಒಂದರ್ಥ. ಆಚಾರ ಹೊಸ ಅರ್ಥ ಬರೀತಾರೆ ಅದಕ್ಕೆ ಆತ್ಮನಿವೇದನ ಅನ್ನೋದಕ್ಕೆ ಭಾಗವತಾತ್ರದಲ್ಲಿ ಬರೀತಾರೆ. ಆತ್ಮನಿ ವೇದನ ನಮ್ಮ ಒಳಗೆ ತಿಳ್ಕೊಳ್ಳೋದು ದೇವರನ್ನ ಅಂತ ಅರ್ಥ. ಬಿಂಬರೂಪಿಯಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಅಂದ್ರೆ ಪದದಲ್ಲಿ ಹೇಗೆ ಬಿಡಿಸ್ತಾರೆ ಆಚಾರ್ಯರು? ಆತ್ಮನಿ ವೇದನ. ಈ ರೀತಿ ಕೌಶಲವನ್ನು ತೋರಿಸಿದ್ದಕ್ಕೇನೆ ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತು ಮೇ ಜನ್ಮ ಜನ್ಮನಿ. ದೇವರನ್ನು ಹೊರಗೆ ಕಾಣೋದಲ್ಲ, ಒಳಗೆ ಕಾಣಬೇಕು ಅಂತ ಹೇಳ್ತಾರೆ. ದುರ್ಯೋಧನ ಹೊರಗೆ ಕಂಡ, ಉಪಯೋಗಕ್ಕೆ ಬರಲಿಲ್ಲ, ಒಳಗೆ ಕಂಡ್ರೆ ಉಪಯೋಗಕ್ಕೆ ಬರುತ್ತೆ. ಆದ್ರೆ ಒಳಗಣ್ಣಿಂದಲೇ ನೋಡು ಅಂತ ಹೇಳೋದಕ್ಕೆ ದಾಸರಾಯರ ಮಾತಿಗೆ ಇದೇ ಮೂಲ. ಇದು ದೇವರನ್ನು ಒಳಗೆ ತಿಳ್ಕೊಳ್ಳೋ ಅಭ್ಯಾಸ ಮಾಡಬೇಕು. ಹಿರಣ್ಯಕಶಿಪು ಕೇಳಿದ, ಅವನು ಹುಚ್ಚಿಡ್ದಾಗಾಯ್ತು ಅವನಿಗೆ. ಏನಯ್ಯ ಮಾತಾಡ್ತಿ ಪ್ರಹ್ಲಾದ? ಬ್ರಹ್ಮಬಂಧು ಕಿಮೇತತ್ತೇ ಚಂಡಮಾರುತನು ಬೈತಾನೆ. ಏನಯ್ಯ ಪಾಠ ಹೇಳಿಕೊಡೋದು? ಈಗ ಪಾಠ ಹೇಳಿಕೊಡೋದು ನೀವೀಗ? ನಾನು ಹೇಳಿದ್ದೇನು, ಪಾಠ ಮಾಡಿದ್ದೇನು. ಅವರಂತಾರೆ, ನೋಡು ಹಿರಣ್ಯಕ, ನಮ್ಮನ್ನು ಬೈಬೇಡ. ನಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋಬದತ್ತೇಶ ತವೇಂದ್ರ ಶತ್ರು. ನಾವು ಹೇಳಿಕೊಟ್ಟಿದ್ದಲ್ಲ, ನಾವು ಕಂಡ ಹಾಕಿ ಬೇರೆಯವರು ಹೇಳ್ಕೊಟ್ಟಿದ್ದು ಅಲ್ಲ ಅಂತ ಹೇಳಿಬಿಡ್ತಾರೆ. ನಾವು ಹೇಳ್ಕೊಟ್ಟಿದ್ದಲ್ಲ, ಬೇರೆಯವರು ಹೇಳ್ಕೊಟ್ಟಿದ್ದು ಅಲ್ಲ, ಆತನಿಗೆ ಅದು ಸ್ವಭಾವ ಸಿದ್ಧವಾದ ಗುಣ ಅಂತ ಹೇಳ್ತಾರೆ. ಇದನ್ನೇ ಆಚಾರ್ಯ ಹೇಳಿದ್ದು. ಜೀವಗಣಗಳಲ್ಲಿ ನೀ ಜೀವಗಣ ನೀಚೋಚ್ಚ ಭಾವಂಗತಾಹ, ಸ್ವರೂಪದಲ್ಲೇ ಸಾತ್ವಿಕರು ರಾಜಸರು ತಾಮಸರು ಅಂತ ಇರ್ತಾರೆ, ಅದು ಹೇಳಿಕೊಟ್ಟು ಬಂದಿದ್ದಲ್ಲ ಅಂತ ಹೇಳಿದರೆ ಅವರಿಗೆ ಸಿಟ್ಟು ಬರುತ್ತಾ ಇದೆ. ಏ ಪ್ರಹ್ಲಾದ, ನೀನು ಹೇಳು, ಯಾರು ಹೇಳಿಕೊಟ್ರು? ಅಪ್ಪ, ನೀನು ಎಲ್ಲಿಂದ ಬಂತು ಅಂತ ಕೇಳ್ತೀಯಲ್ಲ, ನನಗೆ ಹಾಗೆ ಬಂದಿದ್ದಲ್ಲ, ಒಂದು ಕಾರಣ ಇದೆ ಬರಲಿಕ್ಕೆ ಅಂತ ಹೇಳಿದ್ದ. ಏನು ಕಾರಣ ಅಂತ ಕೇಳಿದರೆ ಹೇಳಿದನಂತೆ, ನಿಷ್ಕಿಂಚ ನಾನಾಂ ಪಾದ ರಜೋಭಿಷೇಕ ನವೃಣೀತ ಯಾವತ್. ದೊಡ್ಡವರ ಪಾದ ಧೂಳಿ ತಲೆ ಮೇಲೆ ಬಿಡದವರು ಇವೆಲ್ಲ ಬರೋದಿಲ್ಲಪ್ಪ, ಅದರಿಂದ ಬಂತು ನನಗೆ ಅಂತ ಹೇಳಿದ್ದೇನೆ. ಅಂದ್ರೆ ಗುರುಗಳು ಇದ್ದೇ ಇದ್ದಾರೆ, ಅವರಲ್ಲಿ ಭಕ್ತಿ ಮಾಡಿದ್ದೇನೆ, ಅವರಿಂದ ನನಗೆ ಬಂತು ಅಂತ ಅರ್ಥ. ಈ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಟ್ರೆ ಈ ಮಾತನ್ನು ಇಟ್ಟುಕೊಂಡೇ ವಿಜಯದಾಸರು ಬರೆದಿತ್ತು. ಪರಮ ಭಾಗವತರ ಪದ ಧೂಳಿ ಧರಿಸುತ್ತಲಿ ಚಿರಜೀವಿಯಾಗೆಲವು ಚಿಣ್ಣ ನೀನು. ನೋಡಿ, ಇದೇ ಮಾತಿನ ಸರಿಯಾದ ಅನುವಾದವನ್ನು ಹಾಗೆ ಇಟ್ಟಿದ್ದಾರೆ ದಾಸರಾಯರು. ಇನ್ನೆಲ್ಲ ನೋಡಿದೆ ಹೆಣ್ಣಕ್ಕೆ ಸಿಟ್ಟು ಜಾಸ್ತಿ ಆಯ್ತಾ ಹೋಯ್ತು ಅವನಿಗೆ. ಏನೋ ಹೀಗೆಲ್ಲ ಮಾತಾಡ್ತೀಯ, ನಮ್ಮ ದ್ವೇಷಿ ವಿಷ್ಣು ನನ್ನ ತಮ್ಮನನ್ನು ಕೊಂದವನು, ಅವನಲ್ಲಿ ಭಕ್ತಿ ಮಾಡ್ತಾ ಇದ್ದೀಯಾ? ಹಾಗಿದ್ರೆ ನೀನು ನನ್ನ ಮಗನಲ್ಲ, ನನ್ನ ಶತ್ರು, ನಿನ್ನನ್ನು ಕೊಲಿಸೇ ಬಿಡ್ತೇನೆ ಅಂತ ಹೇಳಿ ಅವರನ್ನು ಕರೆದನಂತೆ. ಕರೆದು ತನ್ನ ಭೃತ್ಯರುಗಳನ್ನು ಇವನು ಕೊಂದು ಹಾಕಿಬಿಡಿ ಅಂತ ಹೇಳಿಬಿಡಿಲ್ಲ, ಕೊಂದು ಹಾಕಿಬಿಡಿ, ಸಣ್ಣ ಪುಟ್ಟ ಶಿಕ್ಷೆಯೆಲ್ಲ ಕೊಂದು ಹಾಕಿ. ಯಾಕೆ ಕೊಂದು ಹಾಕುವ? ನಿಮಗೆ ಸೇರಿದ್ದದು ಅಂತ. ನಾನು ಸತ್ತ ಅಂತ ಹೇಳಿದ್ರೆ ಸಾಕು ಅಂತ ಹೇಳಿಬಿಟ್ಟು ಅವರು ಹೋಗ್ತಾರೆ. ಮೊದಲೇ ರಾಕ್ಷಸರು ಬದುಕಿಸಿ ಅಂದ್ರೆ ಕೊಲ್ಲೋ ಜನ ಅವರು, ಇನ್ನು ಕೊಲ್ಲಿ ಅಂದ್ರೆ ಕೇಳಬೇಕಾ? ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ, ಮರ್ಮಸ್ಥಾನಗಳಿಗೆ ಈಟಿಯಿಂದ ಚುಚ್ಚುತ್ತಾರೆ, ಆನೆಕಾಲಿನ ತುಳಿಸ್ತಾರೆ, ಕಲ್ಲು ಕಟ್ಟಿ ಸಮುದ್ರದಲ್ಲಿ ಬಿಸಾಕ್ತಾರೆ, ವಿಷ ಕುಡಿಸ್ತಾರೆ, ಹಾವುಗಳಿಂದ ಕಚ್ಚಿಸ್ತಾರೆ. ಅದೆಲ್ಲ ಯಾತಕ್ಕೆ? ಒಬ್ಬ ಹುಡುಗರನ್ನು ಕೊಲ್ಲಕ್ಕೆ ವಿಶ್ವದ ಇತಿಹಾಸದಲ್ಲಿ ಅಂತ ಪ್ರಯತ್ನ ಮಾಡಿದ್ದು ಅವತ್ತು ಒಂದೇ ಸರ್ತಿ ಅಂತ ಹೇಳಿಬಿಡ್ತಾರೆ. ಇನ್ನೊಂದು ಸರ್ತಿ ಆಗಲೇ ಇಲ್ಲ, ಭೀಮಸೇನ ಮೇಲೆ ಆಯ್ತು, ಆದರೆ ವಾಯುದೇವರ ಮೇಲೆ ಆದ್ದರಿಂದ ಅವರು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ ಅಂತ ಆಚಾರ್ಯ ಹೇಳಿಬಿಡ್ತಾರೆ. ಈ ಆಚಾರ್ಯ ಇಲ್ಲಿ ಬರೋದಿಲ್ಲ, ಅದನ್ನೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಬರೀತಾ ಹೋಗ್ತಾರೆ. ಭೀಮಸೇನ ಮೇಲೆ ದುರ್ಯೋಧನ ಮಾಡ್ದ, ಇಲ್ಲಿ ಹಿರಣ್ಯಕಶಿಪು ಮಾಡ್ದ. ಆದರೆ ಹಿರಣ್ಯಕಶಿಪು ಇಷ್ಟೆಲ್ಲ ಮಾಡಿದ್ದಕ್ಕೆ ಪ್ರಹ್ಲಾದನ ಏನಾರು ಆಯ್ತಾ ಅಂತ ಕೇಳಿದ್ರೆ ಹೇಳ್ತಾರೆ, ಏನೇನೂ ಆಗಲಿಲ್ಲವಂತೆ ಎಂದು ಒಂದು ತತ್ವ ತಿಳ್ಕೋಬೇಕು. ನಾವು ದೇವ್ರ ಪೂಜೆ ಮಾಡಕ್ಕೆ ಹೊರಟ್ರೆ, ಏಕಾಶಿ ಮಾಡಕ್ಕೆ ಹೋದರೆ ಮನೆಯ ಜನಗಳೇ ಬೈತಾರೆ ಅಂತ ಯಾರು ಅಂದರೆ ಯೋಚನೆ ಮಾಡಬೇಡಿ. ಪ್ರಹ್ಲಾದನ ಕಥೆ ಹಾಗೆ ಇತ್ತಪ್ಪ, ಅವ್ರ ಅಪ್ಪನೇ ಬೈದ, ಏನ್ ಮಾಡ್ತೀರಿ ಅದಕ್ಕೆ? ಅಪ್ಪನೇ ಹೊಡೆದ ಬಡದ, ಇವತ್ತು ಬೈತಾರೆ, ಪುಣ್ಯ ಹೊಡಿಲಕ್ ಬಿಡ್ಲಕ್ ಬರೋ ಜನಗಳಿಲ್ಲ, ಹೊಡಿತಾರೆ, ಕುಲಸಕ್ಕೆ ಏನೇನೋ ಮಾಡ್ತಾರೆ. ಇಷ್ಟಾದ್ರೂ ಪ್ರಹ್ಲಾದ ಬಿಡಲಿಲ್ಲ. ಪ್ರಹ್ಲಾದ ಏನ್ ಹೆಚ್ಚು ಮಾಡ್ತಾ ಹೋದಂತೆ ಪ್ರಹ್ಲಾದ, ಇದು ಆಶ್ಚರ್ಯ. ಇಷ್ಟೆಲ್ಲ ಮಾಡಿದಾಗ ಪ್ರಹ್ಲಾದನ ಕೈಕಾಲ ಪ್ರಾಣ ಹೋಗ್ಲಿಲ್ಲ, ಬಿಟ್ಟುಬಿಡಿ, ಕೈಕಾಲು ಮುರಿಬಾರದೆ, ಕೊನೆ ಪಕ್ಷ ಹೋಗ್ಲಿ, ಇರಾರು ಗಾಯ ಆಗಬಾರದೆ, ಒಂದು ಕಪ್ಪು ಕಲೆ ಉಳಿಬಾರದೆ, ಕೂಲು ಕೂದಲು ಕೊಂಕಬಾರದೆ, ಏನೇನೂ ಆಗ್ಲಿಲ್ವಂತೆ ಹೋಗ್ಲಿ. ಅಷ್ಟೇ ಅಲ್ಲ, ಅವನ ಕಾಂತಿ ಪ್ರತಿಸತ್ತರು ಜಾಸ್ತಿ ಆಗ್ತಾ ಇತ್ತು. ಇದನ್ನ ಸಾಧನೆ ಅಂತ ಕರೀತಾರೆ. ನಾವೇನೇನು ಸಾಧನೆ ಮಾಡ್ತಾ ಹೋಗ್ತೇವೆ ಅದರ ಫಲ ವಿದ್ಯಾರ್ಥಿ ಓದ್ತಾ ಹೋದಂತೆ ಹೇಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬರ್ತಾನೋ ಆ ರೀತಿಯೊಳಗೆ ನಾವು ಕಷ್ಟಗಳನ್ನು ಎದುರಿಸಿ ಎದುರಿಸಿ ಏನು ಸೇವೆ ಮಾಡ್ತೇವೆ ಅದು ಸಾಧನೆಯಾಗಿ ಪರಿವಸಾನವಾಗಿ ನಮ್ಮ ವರ್ಚಸ್ಸು, ಆಧ್ಯಾತ್ಮಿಕ ವರ್ಚಸ್ಸು ಹೆಚ್ಚಾಗುತ್ತೆ ಅಂತ ಅರ್ಥ. ಹಿರಣ್ಯಕಶಿಪು ನೋಡಿದರಂತೆ ಭಾರಿ ಆಶ್ಚರ್ಯ ಪಡ್ತಾನೆ. ಈ ಸಿನಿಮಾ ನಾಟಕಗಳಲ್ಲಿ ಕೈಯಾದ ವಿಷ ಕೊಟ್ಟಲು ಅಂತಾನೆ ದೊಡ್ಡ ಒಂದು ಹಾಡುಗಳೇನು ಇದೇನು ದೊಡ್ಡದಾಗಿ ಮಾಡಿಬಿಡ್ತಾರೆ. ಇಲ್ಲ, ಅದೆಲ್ಲ ಬರೋದಿಲ್ಲ, ಭೃತೃಕೇನೆ ಕೊಡಿಸ್ತೆ ಅಂತ ಹೇಳಿಬಿಡ್ತಾರೆ. ಪುರಾಣಾಂತರದಲ್ಲಿ ಬಂದಿರಬಹುದು, ಆದರೆ ಹೆಚ್ಚು ಒತ್ತು ಕೊಟ್ಟವರು ಈ ಕಡೆಗೆ ಕೈಯಾದ ದೇವಿ ಮೂಲಕವಲ್ಲ, ಹೀಗೆ ಕೊಡ್ತಾರೆ. ಏನಾದರೂ ಕೂಡ ಪ್ರಹ್ಲಾದನ ಏನೇನೂ ಆಗೋದೇ ಇಲ್ಲ. ಇದು ಭಗವದ್ಗೀತೆಯನ್ನು ನಮಗೆ ಜ್ಞಾಪಕ ಮಾಡುತ್ತೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಪ್ರಹ್ಲಾದ ಸುಮ್ಮನೆ ಕೂತಿದ್ದ, ಏನು ಆಗಲಿಲ್ಲ ಅಂತ ತಿಳ್ಕೊಂಡ್ಬಿಡಬೇಡಿ, ಪರಮಾತ್ಮ ದೇವರ ಧ್ಯಾನ ಮಾಡ್ತಿದ್ದ, ಅದಕ್ಕೆ ಆತನಿಗೆ ಕಲ್ಯಾಣವಾಯಿತು ಅಂತ ಹೇಳ್ತಾರೆ ಆಚಾರ್ಯ. ವಿಶೇಷಾಂಶವನ್ನು ಬರೀತಾರೆ. ಭೀಮಸೇನನೂ ಕೂಡ ಎಲ್ಲ ಅಪಾಯವನ್ನು ಗೆದ್ದಿದ್ದು, ಪ್ರಹ್ಲಾದನೂ ಗೆದ್ದ. ಆದರೆ ಭೀಮಸೇನ ಗೆದ್ದಿದ್ದು ಸಹಜ ಶಕ್ತಿಯಿಂದ, ದೇವರ ಅನುಗ್ರಹದಿಂದ. ಪ್ರಹ್ಲಾದ ಹಾಗಲ್ಲ, ಪ್ರತಿಸತ್ತಿರು ಸಿಂಹದೇವರನ್ನ ಪ್ರಾರ್ಥನೆ ಮಾಡಿಬಿಟ್ಟು ಫಲವನ್ನಾಗಿ ಕೇಳಿ ಗೆಲ್ತಾ ಇದ್ದ ಅನ್ನೋ ಸೂಕ್ಷ್ಮವನ್ನ ಆಚಾರ್ಯ ಬರೆದಿದ್ದಾರೆ. ಕೊನೆಗೆ ಹಿರಣ್ಯಕಶಿಪು ನೋಡ್ತಾನೆ, ಭಾರಿ ವ್ಯಥೆಯಾಯ್ತು ಅವನಿಗೆ. ನೋಡಿ, ಮಗಗೆ ಸಾವು ಬಂದ್ರೆ ತಂದೆ ತಾಯಿ ವ್ಯಥೆ ಪಡ್ತಾರೆ, ಅವನಿಗೆ ಬರದೆ ಹೋಯ್ದಿಕ್ ವ್ಯಥೆ ಪಟ್ಟಂತೆ, ಎಂತ ಅಪ್ಪ ಇರಬೇಕು. ಮಗ ಸಾಯ್ತಾ ಇಲ್ಲವಲ್ಲ ಅಂತ ದುಃಖ ಪಟ್ಟಂತೆ, ಎಂತ ಪಾಪಿಷ್ಟ ಇವನು. ಮನೆಗೆ ಅಂದ್ಕೊಂಡಂತೆ, ಬೇರೆ ಪುರಾಣದಲ್ಲಿ ಹೇಳ್ತಾರೆ, ಇವನ್ ಯಾಕೆ ಸಾಯ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಇವನ್ ಯಾಕೆ ಸಾಯ್ತಾ ಇಲ್ಲ, ಯಾಕೆ ಬದುಕ್ತಾ ಇಲ್ಲ ಅಲ್ಲ, ಯಾಕೆ ಸಾಯ್ತಾ ಇಲ್ಲ. ಓಹೋ, ತನ್ನ ಬ್ರಹ್ಮದೇವನ ಕುರಿತು ತಪಸ್ಸು ಮಾಡಿ ವರ ಕೇಳಿದೆ, ಹಾಗೆ ಸಾವು ಬೇಡ, ಹೀಗೆ ಸಾವು ಬೇಡ ಅಂತ ಕೇಳಿದೆ. ಬ್ರಹ್ಮದೇವರು ವರ ಕೊಟ್ಟರು, ವರ ಕೊಡೋ ಗಲಾಟೆಯೊಳಗೆ ನನಗೊಬ್ಬನಿಗೆ ಕೊಡದೆ ನನ್ನ ವಂಶಕ್ಕೇ ಕೊಟ್ಟು ಬಿಟ್ರು ಅಂತ ಗಾಬರಿ ಆಯ್ತಂತ. ಅಷ್ಟರ ಮಟ್ಟಿಗೆ ಅವನಿಗೆ ಭಯ ಆಯ್ತು. ಅಂದರೆ ಹಿರಣ್ಯಕಶಿಪುವಿನ ಭಯ ಎಷ್ಟು ಭಯಾನಕವಾಗಿತ್ತು. ಅವನು ಒಂದು ಮಾತಾಡಬೇಕಾಗಿತ್ತಾಗ, ಪ್ರಹ್ಲಾದ, ನಾನು ಬ್ರಹ್ಮದೇವನ ಕುರಿತು 36,000 ವರ್ಷ ತಪಸ್ಸು ಮಾಡಿದ್ದೇನೆ, ನನಗೆ ಇನ್ನೂ ಭಯ ಹೋಗಿಲ್ಲ, ನೀನು 5 ವರ್ಷದ ಹುಡುಗ, ಮನೆ ಬಿಟ್ಟೇ ಹೋಗಿಲ್ಲ, ನನ್ನ ಮೇಲೆ ಯಾರೋ ಪ್ರಯೋಗ ಮಾಡಿಲ್ಲ, ಅಂದ್ರೆ ನಾನೇ ಪ್ರಯೋಗ ಮಾಡಿದೆ, ನಿನ್ ಏನು ಆಗ್ಲಿಲ್ಲ ಅಯ್ಯ, ನೀನ್ ಯಾರು ಪೂಜೆ ಮಾಡಿದ್ದೆ ಅಂತ ಕೇಳಿದ್ರೆ ಮುದೋಗ್ತಿತ್ತಲ್ಲಿಗೆ. ನೀನ್ ಯಾರು ಪೂಜೆ ಮಾಡಿದ್ದೆ ಹೇಳು, ಏನು ಸಾಧನೆ ಮಾಡಿದ್ದೆ ಹೇಳು ಅಂದ್ರೆ ಹರಿರೇವ ಪರ ಹೇಳೇ ಬಿಡ್ತಿದ್ದ ಪ್ರಹ್ಲಾದ. ಅದಕ್ಕೆ ನಾ ಪೃಷ್ಟ ಕಶ್ಯತಿದ್ ಬ್ರೂಯ, ಹೇಳಲಿಲ್ಲ ಅದು ಕೇಳಲಿಲ್ಲ. ಈಗ ಕಾಲ ಕಳೀತು, ಚಿಕ್ಕ ಅವ್ರು ಹೇಳ್ತಾರೆ, ನೋಡಿ ಹಿರಣ್ಯಕ ಸ್ವಲ್ಪ ಸುಧಾರಿಸಿಕೋ, ನಮ್ಮಪ್ಪ ಬರ್ತಾರೆ ಇಷ್ಟರಲ್ಲಿ ಶುಕ್ರಾಚಾರ್ಯರು, ಅವ್ರಿಗೆ ಇಲ್ಲಿ ಮಾತು ಹೇಳಿಸ್ಬಿಡೋಣ ಅಂತ ಹೇಳಿದ್ದೆ. ನಿರ್ವಾ ಇಲ್ಲ, ಸುಮ್ಮನೆ ಇರಲೇಬೇಕಾಗಿತ್ತು ಪಾಪ ಅವನು ಇದ್ದ. ಅಷ್ಟೊತ್ತಿಗೆ ಶುಕ್ರಾಚಾರ್ಯನೂ ಬಂದಿಲ್ಲ. ಒಂದು ದಿವಸ ಚಂಡಾಮೃತರು ಗೃಹ ಮೇಧೀಯ ಕರ್ಮಸು ಮನೆ ಕೆಲಸ ಅಂತ ಹೋದ್ರಂತೆ. ಇವರೆಲ್ಲ ಗಲಾಟೆ ಮಾಡಬೇಡಿ, ಆಟ ಆಡಬೇಡಿ, ಓದ್ಕೊಡಿ ಅಂತ ಹೇಳಿ ಹೋಗ್ತಾರೆ. ಆ ದೈತ್ಯ ಬಾಲಕರು ಒಳ್ಳೆ ಹುಡುಗರೇ ಆಟ ಆಡ್ತಾರೆ, ಪಾಪ ದೈತ್ಯ ಬಾಲಕರು ಕೇಳಬೇಕಾ, ಎಲ್ಲ ಬರ್ತಾರೆ, ಆಟ ಶುರು ಮಾಡೇ ಬಿಟ್ರಂತೆ. ಆ ಸ್ವಲ್ಪ ಯೋಚನೆ ಬಂತು ಅವರಿಗೆ, ನಾವು ಆಟ ಆಡೋ ಗುರುಗಳು ಬಂದು ಬೈತಾರೆ ಅಂತ ಗೊತ್ತಾಯ್ತು ಅವರಿಗೆ. ಪ್ರಹ್ಲಾದನ ಸೇರಿಸ್ಕೊಂಡ್ಬಿಟ್ರೆ ರಾಜಕುಮಾರ, ಅವನು ಹಿಂದಿದ್ರೆ ಒಳ್ಳೆಯದು ಅಂತ ಪ್ರಹ್ಲಾದ ಆಟಕ್ಕೆ ಬಾ ಅಂತ ಕರೆದನು. ತಕ್ಷಣ ಪ್ರಹ್ಲಾದ ಹೇಳ್ತಾನೆ, ನಾನು ಬರೋದಿಲ್ಲ, ನೀವೇ ಬನ್ನಿ ಅಂತ ಕರೆದನು. 1,000 ಜನ ದೈತ್ಯ ಬಾಲಕರು ಕರೆದ್ರೆ ಪ್ರಹ್ಲಾದ ಹೋಗಲಿಲ್ಲ, ಅವನೊಬ್ಬ ಕರೆದ್ರೆ 8 ಜನ ಬಂದ್ರಂತೆ. ಇದು ಪ್ರಹ್ಲಾದನ ವರ್ಚಸ್ಸು ಆಗಿತ್ತು. ಮೊದಲೇ ರಾಜಕುಮಾರ ಹೊರಗಿಂದು, ಒಳಗೆ ಭಗವದ್ ಭಕ್ತ ಅವರು, ವಾಯುದೇವರೊಳಗೆ ಕೂತಿದ್ದಾರೆ, ಅದು ಯಾರು ಕರೆದ್ರೂ ಬರಬೇಕು ಆ ಸಮಯದೊಳಗೆ. ತಕ್ಷಣ ಬಂದು ಕೂತರಂತೆ. ಏನು ಪ್ರಹ್ಲಾದ ಅಂತ ಹೇಳ್ತಾರೆ, ಆಟಕ್ಕೆ ಬರಬೇಕಾ? ನಾನು ಆಟಕ್ಕೆ ಬರ್ತಿದ್ದೆ, ಆದರೆ ಬರಾಗಿಲ್ಲ, ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಏನು ಬರಾಗಿಲ್ಲ, ಯಾತಕ್ಕೆ ಬರಾಗಿಲ್ಲ? ದೇವ್ರು ನನಗೆ ಕೆಲಸ ಕೊಟ್ಟಿದ್ದಾನಲ್ಲ, ಆ ಕೆಲಸ ಮುಗಿಸ್ಬೇಕಲ್ಲ, ಕೆಲಸ ಮುಗಿಸಿ ನಾನು ಬರ್ತಿದ್ದೆ, ಆದರೆ ಮುಂಚೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು. ಅಲ್ಲ ಪ್ರಹ್ಲಾದ, ಅದ್ಯಾತಕ್ಕೆ ಅವಸರ ಪಡ್ತೀಯ? ಬೇಕಾದಷ್ಟು ಆಯುಷ್ಯ ಇದೆ, ದೇವ್ರ ಕೆಲಸ ಕೊನೆಗೆ ಮಾಡಿದ್ರೆ ಆಯ್ತಲ್ಲ, ಕಣ್ಣು ಹೋದ ಮೇಲೆ, ಕಾಲು ಹೋದ ಮೇಲೆ, ಕಿವಿ ಹೋದ ಮೇಲೆ, ದೇವ್ರ ಪೂಜೆಗೆ ಮೀಸಲಿಟ್ಬಿಟ್ರೆ ಮುಗಿದೋಯ್ತಾಗ. ನಮ್ಮ ಇದನ್ನು ತಿಳ್ಕೊಂಡಿರೋದೇ ಹೇಗೆ, ರಿಟೈರ್ ಆದ್ಮೇಲೆ ದೇವ್ರ ಪೂಜೆ ಅಂದ್ರೆ ದೇವ್ರು ನಮ್ಮ ಪೂಜೆಗೋಸ್ಕರ ಕಾಯ್ಗಳು ಕೂತು, ರಿಟೈರ್ ಆಗಲಿ ಬೇಗ, ಇವನು ನಾನು ಪೂಜೆ ಮಾಡಲಿ, ನಾನು ಉದ್ಧಾರ ಆಗೋದು, ತಾನು ಉದ್ಧಾರ ಆಗಬೇಕು ಪರಮಾತ್ಮ ಅಂತ ಕಾಯ್ತಾಕೋ ತಿಳ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟು ಪಾಪಿಗಳಿರ್ತಾರೆ. ಪ್ರಹ್ಲಾದ ಹೇಳ್ತಾನೆ, ಹತ್ತಿರ ತಪ್ಪಿಸಿಕೊಂಡಿದ್ದೀರಿ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ. ನೀವು ವಯಸ್ಸಾದ ಮೇಲೆ ಆಮೇಲೆ ಮಾಡೋದಲ್ಲ ದೇವರ ಆರಾಧನೆಯನ್ನ, ಚಿಕ್ಕ ವಯಸ್ಸಿನಲ್ಲೇ ಮಾಡಬೇಕು. ಧರ್ಮಾನ್ ಭಾಗವತಾನ್ಯ ಇಹ ಕೌಮಾರಿ ಆಚರೇತ್, ಎಷ್ಟು ಅರ್ಥಗರ್ಭಿತವಾದ ಮಾತುಗಳವೆಲ್ಲ ಕೂಡ. ವಯಸ್ಸು ಮುಂದೆ ಹಾಕಬೇಡಿ, ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಪ್ರಹ್ಲಾದ, ಎಷ್ಟು ವಯಸ್ಸು ಬಿದ್ದಿದೆ ನಮಗೆ, ಯಾಕೆ ಅವಸರ ಅಂದರೆ? ಎಷ್ಟು ವಯಸ್ಸಿನ ತಿಳ್ಕೊಂಡಿದ್ದೀರಿ? 100 ವರ್ಷ ತಾನೆ? 100 ವರ್ಷದೊಳಗೆ ನಮ್ಗೆ 100 ವರ್ಷ ಕೆಲಸಕ್ಕೆ ಬರೋದಿಲ್ಲ. ರಾತ್ರವೂ ತದರ್ಧಂ ಗತಂ, ರಾತ್ರಿಯಲ್ಲಿ ಅರ್ಧ ಹೋಗುತ್ತೆ ಲೆಕ್ಕ ಹಾಕಿ. ಅದು 50 ಹೋಯ್ತಲ್ಲಿಗೆ, ಹೆಸರಿಗೆ 100, ಉಳಿದಿದ್ದು 50 ಮಾತ್ರ ಅಂತ ಹೇಳಿದ್ದಾರೆ. ಇದೆಲ್ಲ ಯಾರಿಗೆ ಗೊತ್ತಾ? ರಾತ್ರಿ ಮಾತ್ರ ನಿದ್ದೆ ಮಾಡೋರಿಗೆ. ಹಗಲು ಜಂಪ್ ತೆಗೆಯೋರಿಗೆ 75 ಹೋಗುತ್ತೆ, ಉಳಿಯೋದು 25 ವರ್ಷ ಮಾತ್ರ ಉಳಿಯೋದು. ಅದು ಆ ಕಾಲ ಆದ್ದರಿಂದ ವಾಸಿ ಅಷ್ಟೇ. ಈ 20 ಇದರೊಳಗೆ ಏನು ಉಳಿತಾವೆ? 20 ಯಾವತ್ತೇ ಉಳ್ಕೊಳ್ಳಿ ಹೋಗಲಿ, 50ರಲ್ಲಿ ಏನು ಮಾಡಬೇಕು ನೀವೀಗ? ನಾವು ಆಧುನಿಕ ಪರಿಭಾಷೆಯಲ್ಲಿ ನೋಡ್ತೇವಲ್ಲ, ಅಲ್ಲಿ ಹೇಳ್ತಾನೆ 20 ವರ್ಷ ಬಾಲ್ಯ, ಕೊನೆ 20 ವರ್ಷ ವೃದ್ಧಾಪ್ಯ, ಇನ್ನು 10 ವರ್ಷದೊಳಗೆ ಮದುವೆ ಮುಂಜಿ ಗಲಾಟೆಗಳು ಎಲ್ಲ ಆಗಬೇಕಲ್ಲ, ಇಲ್ಲಿ ಅವಕಾಶ ಇದೆ ಅಂತ ಹೇಳಿದ್ದಾರೆ. ನಮಗೆ ಇವತ್ತು ಲೆಕ್ಕ ಹಾಕಿ ನೋಡೋಣಂತೆ, ನನ್ನ ಕಾಲೇಜ್ ಮುಗಿಸೋ ಹೊತ್ತಿಗೆ ಕಾಲೇಜ್ ಹೋಗಿರುತ್ತೆ ಅಷ್ಟೊತ್ತಿಗೆ. ಕಾಲೇಜ್ ಮುಗಿಸ್ತಾನಲ್ಲ, ಕಾಲೇಜ್ 25 ಮುಗಿಸಿರ್ತಾನೆ ಅಷ್ಟೊತ್ತಿಗೆ. ಆಮೇಲೆ ಮದುವೆಗಿದೆ ಏನಂತ, ಮದುವೆಗಿದೆ 106 ಕೆಲಸಕ್ಕೆ ಎಂಗೇಜ್ ಆಗ್ತಾನಲ್ಲ, ಅಷ್ಟೊತ್ತಿಗೆ ಹಾಫ್ ಏಜು ಮುಗಿಯುತ್ತೆ ಒಂದು ಪೂರ್ತಿ ಆಗಲೇ, ಹಾಫ್ ಏಜು ಮುಗಿಯುತ್ತೆ ಅಷ್ಟೊತ್ತಿಗೆ. ಓಲ್ಡ್ ಏಜ್ ಗ್ಯಾರಂಟಿ ಬಂದಿರುತ್ತೆ, ಉಳಿದು ಲೈಫ್ ಡ್ಯಾಮೇಜ್ ಆಗುತ್ತೆ ಹೊರತು ಇನ್ನೇಗ ಚಾನ್ಸಸ್ ಇರೋದೇ ಇಲ್ಲ ನೋಡಿ. ಮತ್ತು ನಿಜವಾಗ್ಲೂ ಕೂಡ ಏಜ್ ಒಳಗೆ ಎಲ್ಲ ಏಜ್ಗಳು ಏಜ್ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲೊಂದು ಮ್ಯಾನೇಜ್ ಬೇರೆ ಮಾಡಬೇಕು ಈ ಮಧ್ಯೆ, ಅವನು ಎಲ್ಲ ಮಾಡೋ ಹೊತ್ತಿಗೆ ಫುಲ್ ಏಜ್ ಹೋಗುತ್ತೆ, ಅದರಿಂದ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು. ಇರೋ 10 ವರ್ಷ ಸರಿಯಾಗಿ ಸಿಗುತ್ತಲ್ಲ, ಅದರಲ್ಲೂ ಕೂಡ ಏನಿದೆ ಗೊತ್ತಾ? ಕಥಂ ಪ್ರಿಯಾಯಾಹ ಅನುಕಂಪಿತಾಯಾಹ ಸಂಗಂ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಹೃತ್ತುತ ಸ್ನೇಹ ವಶಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಹೆಂಡತಿ ಮಕ್ಕಳು ನಮ್ಮ ಕೂಸು ಏನು ಮಾತಾಡ್ತಾ ಇದೆ? ತೊದ ಅಂಬೆಗಾರ ಇರ್ತಾ ಇದೆ, ಆನಂದವೇ ಆನಂದ ತೊದಲು ಮಾತಾಡ್ತಾ ಇದೆ. ಅವನು ಏನು ಸ್ವರ್ಗ ಮುರೇಗೇಣು, ನನ್ನ ಕೂಸು ಮಾತಾಡ್ತಾ ಇದೆ ಅಂತ ಏನು ಹುಟ್ಟಿದಪ್ಪ ಆಚರಿಸಿಬಿಡ್ತಾನೆ. ವೈಭವನೇ ಕೂಸು ಏನು ಮಾತಾಡುತ್ತೆ ಗೊತ್ತಾ? ಅಮ್ಮ ಸಾವು ತಗೊಂಡು ಬಾ, ಸಾವು ತಗೊಂಡು ಬಾ ಅಂತ. ಸಾರು ಅನ್ನಕ್ಕೆ ಬರೋದಿಲ್ಲ ಪಾಪ, ಅದಕ್ಕೆ ಸಾವು ಸಾವು ಅನ್ನುತ್ತೆ. ಇವನಿಗೆ ಆನಂದ, ನಮ್ಮ ಕೂಸು ಮಾತಾಡ್ತಾ ಇದ್ದೆ ನೋಡಿ ಅಂತ ಅಷ್ಟೇ ಆನಂದ ಅಂದ್ರೆ. ವೇದವ್ಯಾಸದೇವರು ಹೇಳ್ತಾರೆ ರಥಾಥೋ ಬ್ರಹ್ಮ, ಅವೆಲ್ಲ ನೀವು ಹೇಳ್ಕೊಳ್ಳಿ ನಮಗೆ ಬೇಕು. ನಮ್ಮ ಕೂಸು ಎಷ್ಟು ಮಾತಾಡುತ್ತೆ ನೋಡಿ. ವೇದವ್ಯಾಸರ ಶಾಸ್ತ್ರ ಇವರಿಗೆ ಪ್ರಿಯ ಆಗೋದಿಲ್ಲ, ಮಕ್ಕಳ ಕಲಭಾಷಣ ಪ್ರಿಯ ಆಗುತ್ತೆ ಅಂತ ಹೇಳ್ತಾರೆ. ಇದು ನಮ್ಮ ದುರಭಿಮಾನದ ಸಂಕೇತ ಇದು. ಈಗ ಕಾಲ ಕಳೀತಾ ಹೋಗುತ್ತೆ ಕೊನೆಗೆ ನೋಡಿ ದೈತ್ಯ ಬಾಲಕರೇ, ಅದರಿಂದ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲ ಇಲ್ಲ ತತ್ತಿಳ್ಕೊಂಡಿದ್ದೀರಿ, ನಾವೆಲ್ಲ ಓದಿದವರು ಬಿಡಿಸ್ಕೊಂಡು ಬಿಡ್ತೇವೆ ಅಂತ ಕೇಳಿದರೆ ನಮಗೆ ಒಂದು ಉತ್ತರ ಕೊಡ್ತೇವಲ್ಲ. ಈಗ ಎಷ್ಟು ತಿಳ್ಕೊಂಡಿದ್ದೇವೆ ಗೊತ್ತಾ? ನಾವೀಗ ನಮಗೆಲ್ಲ ಆಗೋದಿಲ್ಲ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ವಿದ್ವಾನ ಪೀಠಂ ಧನುಜಾ ಕುಟುಂಬಂ ಪುಷ್ಣನ್ ಸ್ವಲೋಕಾಯ ನ ಕಲ್ಪತೆ ವೈ. ದೈತ್ಯ ಬಾಲಕರೇ, ನಾನು ಓದೇ ಇದ್ದವರ ಬಗ್ಗೆ ಹೇಳ್ತಾ ಇಲ್ಲ, ಓದಿದವರ ಬಗ್ಗೆನೇ ಹೇಳ್ತಾ ಇದ್ದೇನೆ. ಅವರೆಲ್ಲ ಮೋಸ ಹೋಗ್ತಾರೆ ಅಂತ ಹೇಳಿದ್ದ. ಇವತ್ತು ಅಭಿಮಾನಗ್ರಸ್ತರಾಗ್ತಾರೆ, ಓದಿದ್ದೆಲ್ಲ ಎಲ್ಲೋ ಹೋಗಿಬಿಡುತ್ತೆ, ತಪ್ಪು ಮಾಡೋದು ಮಾತ್ರ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇದು ಅತ್ಯಂತ ಮಾರ್ಮಿಕವಾದ ಸಂದೇಶ ಇದು. ಬಲವಾನಿಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರ್ಷತಿ, ಆ ಮಾತಿಗೆ ಸಂವಾದಿಯಾದ ಮಾತಿ. ಆದ್ರಿಂದ ತುಂಬಾ ಹುಷಾರಾಗಿರ್ಬೇಕು ನಾವೀಗ, ಸ್ವಲ್ಪ ಮೈ ಮರೆಯಲೇಬಾರದು ಅಂತಕ್ಕಂಥ ಮಾತನ್ನ ಪ್ರಹ್ಲಾದ ಮತ್ತೆ ಮತ್ತೆ ಒತ್ತಿ ಹೇಳುತ್ತಾರೆ. ಅಲ್ಲಿ ಅನೇಕ ವಿಚಾರಗಳುಂಟು. ಮತ್ತೆ ಪ್ರಹ್ಲಾದನ ಉಪದೇಶವನ್ನ ಮಾದ್ನೂರು ಸ್ವಾಮಿಗಳು ವಿಷ್ಣು ತೀರ್ಥರು ತಮ್ಮ ಉಪದೇಶ ಪತ್ರದಲ್ಲಿ ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡ್ತಾರೆ ಅಂದ್ರೆ ಅಸಾಧ್ಯವಾದಂತಹ ಒಂದು ನಿರೂಪಣೆ ಅದು. ಇಷ್ಟೇ ಶ್ಲೋಕಗಳು, ಪ್ರಹ್ಲಾದನ ಉಪದೇಶ ಭಾರಿ ಪ್ರಿಯ ಅವರಿಗೆ. ಇದನ್ನೆಲ್ಲ ಕನ್ನಡದಲ್ಲಿ ಬರೀತಾ ಹೋಗ್ತಾರೆ, ಅನುವಾದ ಮಾಡ್ತಾ ಹೋಗ್ತಾರೆ. ಇದನ್ನು ತಿಳ್ಕೊಳ್ಳದೆ ಜನ ಹೇಗೆ ಹಾಳಾಗ್ತಾರೆ ಅಂತ ಹೇಳ್ತಾರೆ. ಇದು ಆಶ್ಚರ್ಯ. ಮೂರು ಬಗಸಿ ಮಣ್ಣು ಬಾಯಿಗೆ ಹಾಕೊಂಡು ಹೋಗ್ತಾರೆ ಅಂತ ಬರೀತಾರೆ. ಎಷ್ಟು ಚೆನ್ನಾಗಿ ಬರೀತಾರೆ. ಮೂರು ಬಗಸಿ ಮಣ್ಣು ಬಾಯಿಗೆ ಹಾಕೊಂಡ ಕೆಲಸ ಮಾಡ್ತಾರಲ್ಲ ಮನುಷ್ಯ, ಪ್ರಹ್ಲಾದರ ಉಪದೇಶ ಕೇಳಬಾರದೆ ಅಂತ ಹೇಳಿ ಅಷ್ಟು ಅದು ತಮ್ಮ ಶಿಷ್ಯರಿಗೆಲ್ಲ ಕೊಟ್ಟ ದೊಡ್ಡ ಸಂದೇಶವನ್ನಾಗಿ ಅವರಿಟ್ಟಿದ್ದ. ಇದನ್ನ ಈ ಕಾಲಕ್ಕೆ ಅನುಸಂಧಾನ ಮಾಡಬೇಕು. ಪ್ರಹ್ಲಾದ ಇಷ್ಟೆಲ್ಲ ಹೇಳ್ತೀಯಲ್ಲ, ನಾವು ಧನ ಸಂಪಾದನೆಯೆಲ್ಲ ಮಾಡಿ ದೇವ್ರ ಧ್ಯಾನ ಮಾಡಕ್ಕೆ ಹೋದ್ರೆ ಬೇಡ ಅಂತೀಯಲ್ಲ, ಧನ ಸಂಪಾದನೆ ಇತ್ಯಾದಿ ಎಲ್ಲ ಯಾತಕ್ಕೆ ಬೇಡ ಅಂತ ಕೇಳಿದ್ದಾರೆ. ಯಾತಕ್ಕೆ ಬೇಡ? ಪ್ರಹ್ಲಾದ ಕೊಡ ಕಾರಣ ಶಾಶ್ವತವಾದ ಕಾರಣ. ರಾಯಃ ಕಲತ್ರಂ ಪಶವಃ ಸುತಾದಯಃ ಗೃಹ ಮಹಿ ಕುಂಜರ ಕೋಶಭೂತಯಃ ಸರ್ವೇ ಅರ್ಥ ಕಾಮಾಃ ಕ್ಷಣಭಂಗುರಾಯುಷಃ ಕುರುವಂತಿ ಮರ್ತ್ಯಶ್ಚ ಕಿಯತ್ಪ್ರಿಯಂ ಚಲಾಃ. ನೀವೇ ತಿಳ್ಕೊಂಡಿದ್ದೀರಿ, ಹಣ ಕಾಸು ಮನೆ ಅದು ಇದು ಎಲ್ಲ ಇಟ್ಕೊಂಡ್ಬಿಟ್ರೆ ಸಾಕು ಅಂತ ತಿಳ್ಕೊಂಡಿದ್ದೀರಲ್ಲ, ಇದು ಸಾಲದು ಅಂತ ಪ್ರಹ್ಲಾದ ಹೇಳುತ್ತಾರೆ. ಯಾತಕ್ಕೆ ಸಾಲದು? ನಮ್ಮ ಜನ ಈ ಬಗ್ಗೆ ಯೋಚನೆ ಮಾಡಿದರೆ ಎಷ್ಟು ಮಾರ್ಮಿಕವಾದ ಸಿದ್ಧಾಂತವನ್ನು ಪ್ರಹ್ಲಾದ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮನೆಗಳಿದೆ, ಹೆಂಡತಿ, ಮಕ್ಕಳು, ಪಶುಗಳು. ಪಶುಗಳಿಲ್ಲ ಇವತ್ತು, ಸ್ಕೂಟರು ಕಾರುಗಳು ಅಂತ ಇರುತ್ತಲ್ಲ, ಅವು ಕೊಟ್ಟಿಗೆಯಲ್ಲಿ ಅವಿರುತ್ತೆ, ಗ್ಯಾರೇಜ್ನಲ್ಲಿ ಇವಿರುತ್ತೆ, ಇಷ್ಟೇ ವ್ಯತ್ಯಾಸ. ಅಂತೂ ಅವೆಲ್ಲ ಇಟ್ಕೊಂಡಿರ್ತಾರೆ. ರಿಯಲ್ ಎಸ್ಟೇಟು, ರಿಯಲ್ ಎಸ್ಟೇಟ್ ಭೂಮಿ ಚರಾಸ್ತಿ ಚರಾಸ್ತಿ ಎಲ್ಲ ಇಟ್ಕೊಂಡಿರ್ತಾನಲ್ಲ, ಇದ್ರ ಉಪಯೋಗಕ್ಕೆ ಬರುತ್ತಾ ಅಂತ ಕೇಳಿ ಪ್ರಹ್ಲಾದ ಹೇಳ್ತಾನೆ. ಈ ಉಪಯೋಗಕ್ಕೆ ಬರೋದಿಲ್ಲ. ಯಾತಕ್ಕೆ? ಶಾಸ್ತ್ರಕಾರ ಸಿಟ್ಟು ಮಾಡ್ಕೊಳ್ಳದೆ ಮಾತಾಡ್ತಾರೆ, ಅದು ಭಾರಿ ವಿಶೇಷ. ನಿಶ್ಚಿಂತೆಯಾಗಿ ಮಾತಾಡ್ತಾರೆ, ಇವೆಲ್ಲ ಬರೋದಿಲ್ಲ. ಹಿಂದೆ ನಮಗೆ ಆಶ್ಚರ್ಯ, ಎಷ್ಟು ಜೋರ ಬೈತಾರಲ್ಲ ಯಾತಕ್ಕೆ ಅಂದರೆ, ನಿಮಗೇನಪ್ಪ ಬೇಕು ಅಂತ ಕೇಳ್ತಾರೆ. ನೀವು ಏನು ಬೇಕು? ಶಾಶ್ವತ ಸುಖ ಬೇಕು. ಹೋದಲ್ಲೋ ಇಹ ಕಲು ಸುಖವೇವೇ ಸ್ಯಾತ್ ದುಃಖಂ ಮನಾಗಪಿ ಮಾವು. ಶಾಶ್ವತ ಸುಖ ಬೇಕು ಹೌದಲ್ಲೋ? ಹೌದು. ಮತ್ತೆ ಇವನ್ನೆಲ್ಲ ನಂಬಿದ್ದೀರಲ್ಲ, ಏನು ಗೊತ್ತಾ? ಇವೆಲ್ಲ ಚಲಾಹ, ಇವೆಲ್ಲ ಅಸ್ಥಿರ ಪದಾರ್ಥಗಳು. ಅಸ್ಥಿರ ಪದಾರ್ಥಗಳಿಂದ ಸ್ಥಿರವಾದ ಸುಖ ಹೇಗೆ ಸಿಗುತ್ತೆ ಯೋಚನೆ ಮಾಡಿ. ಅಸ್ಥಿರ ಪದಾರ್ಥಗಳಿಂದ ಸ್ಥಿರವಾದ ಸುಖ ಸಿಕ್ಕೋದಿಲ್ಲ. ಅಸ್ಥಿರ ಪದಾರ್ಥಗಳು, ಅಸ್ಥಿರ ದೇಹ, ಚಲ ಹಿಡ್ತಾ ಕುರುವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶಾಶ್ವತ ಸುಖ ಬೇಕಾದ ಮನುಷ್ಯ ಅಶಾಶ್ವತ ವಸ್ತುಗಳನ್ನು ಹಿಡಿದ್ರೆ ಹೇಗೆ ಸಿಗಲಿಕ್ಕೆ ಸಾಧ್ಯ? ಅದಕ್ಕೆ ದೃಷ್ಟಾಂತ ಎಷ್ಟೋ ಸತ್ತು ಹೇಳಿದ್ದೇನೆ. ಯಾವುದೋ ಕಂಪ್ನಿ ಕೆಲಸಕ್ಕೆ ಹೋದವನು ಎಲ್ಲ ಕರಾರು ತೀರ್ಮಾನ ಮಾಡಿಕೊಂಡ, ಕೊನೆಗೆ ಹೇಳಿದ, ಅವ್ರು ಹೇಳಿ ನಾಳೆಯಿಂದ ಕೆಲಸಕ್ಕೆ ಬಾ, ಇವತ್ತಂತ ಸಂಬಳಗಳು ಅಂದ್ರೆ ಸಾವಿರ ಗಿವರ ಅಲ್ಲೇ ಇಲ್ಲ, ಲಕ್ಷಗಟ್ಟಲೆ ಸಂಬಳದ ಕಾಲ ಇವತ್ತೇನೆ ದಿವಸ. ಸಂಬಳ ಎಲ್ಲ ಫಿಕ್ಸ್ ಆಯಿತು, ಕೊನೆಗೆ ಒಪ್ಕೊಂಡ. ಆದ್ರೆ ಒಂದು ಕರಾರು ಸಾರ್ ಅಂದ, ಏನು ಅಂತ ಕೇಳಿದರು. ನನಗೆ ಪರ್ಮನೆಂಟ್ ಬೇಸಿಸ್ ಮೇಲೆ ಕೆಲಸ ಕೊಡಬೇಕು, ಪರ್ಮನೆಂಟ್ ಬೇಸಿಸ್ ಮೇಲೆ ಅಂತ ಕೆಲಸ ಕೊಡಬೇಕು ಅಂತ ಕೇಳಿದ. ಆಗ ಅವರಂದ್ರಂತೆ, ಮಹಾತ್ಮ ನಮ್ಮ ಕಂಪ್ನಿನೇ ಟೆಂಪರರಿ, ನಿನಗೇನು ಪರ್ಮನೆಂಟ್ ಕೆಲಸ ಕೊಡೋದು ನಾವೀಗ?